ಶ್ರೀಗುರುಭ್ಯೋ ನಮಃ ಹರಿ ಓಂ. ಜಗದೀಶ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಕ್ರೋಧೋಲ್ಕಾದಿ ರೂಪಗಳ ಅರ್ಥ, ಕ್ರೋಧೋಲ್ಕ, ಮಹೋಲ್ಕ, ವೀರೋಲ್ಕ, ಜುಲ್ಕ, ಸಹಸ್ರೋಲ್ಕ, ಇದರ ಅರ್ಥ ಏನು ಅಂದ್ರೆ ಹೇಳ್ತಾರೆ, ಕೃತ್ ಕ್ರೋಧೋಲ್ಕದಲ್ಲಿ ಕೃತ್ ಅಂತ ಹೇಳಿದ್ರೆ ಕ್ರೋಧ, ತಮ್ಮ ಹತಿಂ ಪ್ರಾಪಯತಿ ಇತಿ ಕ್ರುದ್ಧೋಲ್ಕ. ಅಂದ್ರೆ ಇಲ್ಲಿ ತನ್ಮಾನಿ ದುರ್ಯೋಧನ ಕ್ರುದ್ಧ, ಕ್ರೋಧಕ್ಕಭಿಮಾನಿ ಯಾರು ಅಂದ್ರೆ ದುರ್ಯೋಧನ, ನಮ್ಮೊಳಗೆ ಕೂತಿರ್ತಾನೆ. ತದ್ ವಿಷಯ ಉಲ್ಕಾ ಇವ ಆಚರತಿ ಇತಿ ಕ್ರುದ್ಧೋಲ್ಕ. ನಮ್ಮೊಳಗೆ ಕ್ರೋಧ, ಕ್ರೋಧಾಭಿಮಾನಿ ದುರ್ಯೋಧನ, ಆ ದುರ್ಯೋಧನನ ವಿಷಯದಲ್ಲಿ ಉಲ್ಕೆಯಂತೆ, ಉಲ್ಕಾಪಾತದಂತೆ ಅವನನ್ನು ಸುಟ್ಟು ಹಾಕುವಂತಹ ರೂಪ ಕ್ರುದ್ಧೋಲ್ಕ. ಇನ್ನ ಮಹೋಲ್ಕ ಅಂದ್ರೆ ಹೇಳ್ತಾರೆ ಮಹತಃ ರುಲಯೋ ರುದ್ರೇಂದ್ರಯೋ ತಂ ಯಸ್ಮಾತ್ ಸತಥೋಕ್ತ ಅಂದ್ರೆ ಹೇಳ್ತಾ ಇದ್ದಾರೆ, ಮಹಾತ್ಮನಾಗಿರತಕ್ಕಂಥ ರುದ್ರಾದಿ ದೇವತೆಗಳು, ಆ ರುದ್ರಾದಿ ರುದ್ರ ಇಂದ್ರ ಮೊದಲಾದವರಿಗೆ ಸುಖ ಕೊಡುವುದರಿಂದ ಈ ಭಗವಂತನಿಗೆ ಮಹೋಲ್ಕ ಅಂತ ಹೇಳ್ತಾರೆ. ನಂತರ ವೀರೋಲ್ಕ ಅಂದ್ರು, ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ. ವೀರರು ಅಂದ್ರೆ ಯಾರು? ರುಜುಗಳು. ವೀರಾಣಾಂ ರುಜೂಣಾಂ ಉತ್ಕೃಷ್ಟಂ ಲಂ ಅಮೃತಂ ಕಾಮಯತಿ, ಅಂದ್ರೆ ರುಜುಗಳಿಗೆ ಅಮೃತ, ವಿಶೇಷವಾದ ತನ್ನ ಜ್ಞಾನಾಮೃತವನ್ನ ದರ್ಶನಾಮೃತವನ್ನ ಸದಾ ಕೊಡತಾನ, ಆದ್ದರಿಂದ ಭಗವಂತನಿಗೆ ವೀರೋಲ್ಕ ಅಂತ ಹೆಸರು. ಅಷ್ಟೇ ಅಲ್ಲ, ವಿಶೇಷವಾಗಿ ದ್ಯುಲ್ಕ ಅಂದ್ರೆ ಹೇಳ್ತಾರೆ ದ್ಯು ಮೊದಲಾದ ಸಕಲ ಲೋಕಗಳು, ದ್ಯುಲೋಕ ಅಂದ್ರೆ ಅಂತರಿಕ್ಷ ಮೊದಲಾದ ಸಕಲ ಲೋಕಗಳನ್ನ ಉಲ್ಕೆಯಂತೆ ಚೆನ್ನಾಗಿ ಪ್ರಕಾಶಿಸುವಂತೆ ಮಾಡೋದರಿಂದ ದೇವರಿಗೆ ದ್ಯುಲ್ಕ. ಇನ್ನು ಸಹಸ್ರೋಲ್ಕ ಅಂದ್ರೆ ಸಹಸ್ರಾರು ಒಂದು ರೀತಿ ಕಾಂತಿಯಲ್ಲ, ಸಹಸ್ರಾರು ರೀತಿಯಾದ ಕಾಂತಿಗಳಿಂದ ಹೊಡೆಯುತ್ತಾ ಇರ್ತಾನೆ, ಆದ್ದರಿಂದ ದೇವರಿಗೆ ಸಹಸ್ರೋಲ್ಕ ಅಂತ ಹೆಸರು. ಹುಟ್ಟಾರೆ ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಅಂತ ಐದು ಅವಿದ್ಯೆಗಳೊಳಗೆ ಐದು ಭಗವದ್ ರೂಪಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳುತ್ತಾರೆ. ಉಲ್ಕ ಅಂದ್ರೆ ಮೇಲಿನಿಂದ ಉಲ್ಕಾಪಾತ ಬೀಳ್ತಾ ಇರುತ್ತಲ್ಲ ಆ ತರ ಉಲ್ಕ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಹಿಂದೆ ಹೇಳಿದಂತಹ ಅವಿದ್ಯೆಗಳು, ಐದು ಅವಿದ್ಯೆಗಳಿವೆ, ಆ ಐದು ಅವಿದ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ನಾವೇನು ಮಾಡಬೇಕು? ಕ್ರುದ್ಧೋಲ್ಕಾದಿ ರೂಪಗಳು ಉಪಾಸನೆ ಮಾಡಬೇಕಲ್ಲ. ಆ ಕ್ರುದ್ಧೋಲ್ಕಾದಿ ರೂಪಗಳು ಯಾವುದೋ ಅಲ್ಲ, ನಾರಾಯಣಾದಿ ರೂಪಗಳೇ, ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳು. ಹಾಗಾದರೆ ಆ ರೂಪಗಳನ್ನ ತುಂಬಾ ಕಡೆ ಕ್ರುದ್ಧೋಲ್ಕಾದಿ ಅಥವಾ ನಾರಾಯಣಾದಿ ರೂಪಗಳನ್ನೇ ಬೇರೊಂದು ಹೆಸರಿಂದ ಸರ್ವತ್ರ ನಾವು ಉಪಾಸನೆ ಮಾಡುತ್ತಾ ಬಂದರೆ ನಮ್ಮೊಳಗಿರುವ ಐದು ಅವಿದ್ಯೆಗಳು ನಾಶ ಆಗ್ತಾ ಹೋಗುತ್ತೆ. ಆ ಐದು ಅವಿದ್ಯೆ ಯಾವುದ್ಯಾವುದು ಹೇಳಿದ್ರೆ, ಆ ಐದು ರೂಪಗಳು ಹೇಗೆ ಉಪಾಸನೆ ಮಾಡಬೇಕು ಅಂದ್ರೆ ಉದ್ಗೀತ, ಪ್ರತಿಹಾರ ಮೊದಲಾದ ರೂಪಗಳು, ಸಾಮ ಪ್ರತಿಪದ್ಯ ರೂಪಗಳನ್ನ, ಸಾಮ ಅಂದ್ರೆ ವೇದ ಗಾನ ಮಾಡುವ ಪ್ರಭೇದ, ವೇದವನ್ನ ಸಾಮಗಾನ ಮಾಡುತ್ತಾರೆ, ಆ ಗಾನ ಮಾಡುವಾಗ ನಾನಾ ರೀತಿಯಲ್ಲಿ ಗಾನ ಮಾಡುತ್ತಾರೆ, ಆ ನಾನಾ ರೀತಿಗಳಿಗೆ ಒಂದೊಂದು ರೀತಿಗೆ ಒಂದೊಂದು ಹೆಸರು, ಅದನ್ನ ಸಾಮ ಗಾನದ ರೀತಿಗಳು, ಆ ರೀತಿಗಳಿಗೆ ಹೆಸರಿದೆ. ಅದು ಯಾವುದ್ಯಾವುದು? ಹಿಂಕಾರ, ಪ್ರಸ್ತಾವ, ಆದಿ, ಉದ್ಗೀತ, ಉಪದ್ರವ, ಪ್ರತಿಹಾರ, ಉಪದ್ರವ, ನಿಧನ ಅಂತ. ಅದು ಏಳಾಯಿತು. ಐದೇ ಆದರೆ ಆದಿ ಉಪದ್ರವ ಇಲ್ಲದೆ ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ. ಅದು ಎಲ್ಲೆಲ್ಲಿ ಯಾರ್ಯಾರಿಗೆ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಗೋವುಗಳು ಗೋವುಗಳು
ಉದ್ಗೀತನಿಹ
ಪ್ರಸ್ತಾವ ಹಿಂಕಾರ ಎರಡು ರೂಪದಿ ಆವಿ ಅಜಗಳೊಳಿಹನು ಪ್ರತಿಹಾರಹ್ವ ಹಯಗಳುಳು ಜೀವನಪ್ರದ ನಿಧನ ಮನುಜರೋಳ್ ಈ ವಿಧದೊಳಿಹ ಪಂಚಸಾಮವ ಜಾವ ಜಾವಕೆ ನೆನೆವರಿಗೆ ಐದಿಸಲು ಐದಿಸನು ಜನ್ಮಗಳ ಫಲಾಲಿ ಪಟ್ಟ ಹೇಳಿದ್ದಾರೆ. ಜಾವ ಜಾವಕ್ಕೆ ಈ ಪಂಚಸಾಮಗಳನ್ನ ಯಾರು ಸ್ಮರಣೆ ಮಾಡುತ್ತಾರೆ ಅವರಿಗೆ ಜನ್ಮಗಳನ್ನೇ ಕೊಡಲ್ಲ. ಅಂದ್ರೆ ಮುಂದೆ ಜನ ಬರಲ್ಲೇನು ಅಂದ್ರೆ ಆಗಲ್ಲ, ನೀಚ ಜನ್ಮಗಳು ಬರೋದಿಲ್ಲ, ಉತ್ತಮ ಜನ್ಮಗಳೇ ಇಂತ ಸಾಧನೆ ಮಾಡತಕ್ಕಂತ ಜನ್ಮಗಳೇ ಕೊಡತಾನೆ ಭಗವಂತ. ಅಲ್ಲ ಮುಂದೆ ಜನ್ಮ ಬರುತ್ತಾ, ನಮ್ಗೊಂದು ಜನ್ಮ ಇರುತ್ತಾ, ಆ ಜನ್ಮ ಹೀಗೆ ಬರುತ್ತೆ ಅಂತ ಗ್ಯಾರಂಟಿ ಏನು ಅಂದ್ರೆ ಇದು ನಿತ್ಯ ಮಾಡ್ತಾ ಹೋಗಿ ಖಂಡಿತವಾಗಿ ಕೊಡ್ತಾನೆ, ಖಚಿತವಾಗಿ ಕೊಡ್ತಾನೆ. ಒಳ್ಳೆ ಮಾರ್ಗ ಜನ್ಮ ಕೊಡ್ತಾನೆ, ಒಳ್ಳೆ ಸಾಧನೆ ಮಾಡುವ ಜನ್ಮ ಕೊಡ್ತಾನೆ. ಯಾವಾಗ ಬೆಳಿಗ್ಗೆದ್ದು ಮಕಸುಳಾದಿ ಷೋಡಶಿ ಚತುರ್ದಶಿ ಇಷ್ಟು ಚಿಂತನೆ ಮಾಡಿ ಚೂರು ಹರಿಕಥಾಮೃತ ಮೂವತ್ತೆರಡು ಸಂಧಿ ಮಾತ್ರ ಚಿಂತನೆ ಮಾಡ್ತಾ ಹೋಗ್ಬಿಟ್ರೆ ಖಚಿತವಾಗಿ ಗ್ಯಾರಂಟಿ ಅದರಲ್ಲಿ ಯಾವ ಮಾತೂ ಇಲ್ಲ, ನಿಮಗೆ ಮತ್ತು ಮಾತೃ ಜನ್ಮವೇ ವಿಶೇಷವಾದ ಆಚಾರ್ಯರ ಪಾದ ಹಿಡಿಯುವಂತಹ ಜನ್ಮವೇ ಕೊಡತಾನೆ. ಇಲ್ಲ ಅವಾಗ ನಂಗೆ ಫೋನ್ ಮಾಡಿ ಕೇಳಿ ಹೇಳ್ತೀನಿ. ಇದಕ್ಕೆ ಒಬ್ಬರಿಗೆ ಹಾಗೆ ಸಂಶಯ ಬಂದಿತ್ತು. ಐಕೂರು ನರಸಿಂಹಾಚಾರ ಶಿಷ್ಯಂದ್ರವರು ಇಂಜಿನಿಯರ್ ಶ್ರೀನಿವಾಸರಾಯ ಹೇಳಿರ್ತೆ ಅವರಿಗೆ ಆಚಾರ ಹತ್ರ ಹೋಗಿ ಕೇಳಿದ್ರಂತೆ, ಸ್ವಾಮಿ ಇವಾಗೇನೋ ಸಾಧನೆ ಆಗ್ತಾ ಇದೆ, ನಿಮ್ಮಂತ ಒಳ್ಳೆ ಗುರುಗಳು ಸಿಕ್ಕಿದ್ದೀರಾ, ಹಿಡಿದು ಸಾಧನೆ ಮಾಡಿಸ್ತಾ ಇದ್ದೀರಾ, ಮುಂದಿನ ಜನ್ಮ ಯಾವ್ದು ಬರುತ್ತೋ ಏನು, ಯಾಕೆ ಚಿಂತೆ ಮಾಡ್ತೀರಾ, ಒಳ್ಳೆ ಜನ್ಮ ಬರುತ್ತೆ, ಸಾಧನೆ ಆಗುತ್ತೆ, ಗೊತ್ತಾಗುತ್ತೆ ಬಿಡಿ ಅಂತ ಹೇಳಿ. ಸರ್ ದೊಡ್ಡವ್ರ ಹತ್ರ ಹೆಚ್ಚು ಕೇಳಬಾರ್ದು ಅವ್ರಿಗೆ ಇದಾಗುತ್ತೆ. ಸರ್ ನಮಸ್ಕಾರ ಮಾಡ್ಕೊಂಡು ಮನೆಗೆ ಹೋದ್ರು. ಅವತ್ತು ಸ್ವಪ್ನ, ಸ್ವಪ್ನದಲ್ಲಿ ಎಲ್ಲೋ ದೊಡ್ಡ ಮನೆ, ಆ ಮನೆಯಲ್ಲಿ ಉತ್ಸವ ಆಗ್ತಾ ಇದೆ, ಏನು ನಾಮಕರಣ ತೊಟ್ಲಲ್ಲಿ ಕೂಸನ್ನ ಹಾಕಿ ನಾಮಕರಣ ಮಾಡ್ತಾ ಇದ್ದಾರೆ, ಇವರಲ್ಲಿ ಹೋಗ್ತಾರೆ ಎಲ್ಲಾ ಮುತ್ತೈದೆಯರು ಎಲ್ಲರೂ ಕೂಡ ಕಚ್ಚೆ ಹಾಕೊಂಡು ಊತ ಕುಂಕುಮ ಹಚ್ಚಿದವರು ಎಲ್ಲರೂ ತಿರುಗ್ತಾ ಇದ್ದಾರೆ, ಮಾಧ್ಯವರೇ ಅಲ್ಲ ಪಾಪ ಯಾರ್ದೋ ಮನೆ ಅಂತ ಇವರೇ ಆ ಸ್ವಪ್ನದಲ್ಲಿ ನಾವು ಹೋಗ್ತಾ ಇರ್ತಾರೆ. ಆ ಥರ ಇವರು ಹೋಗಿದ್ದಾರೆ, ಆ ಕೂಸು ಯಾವುದು ಅಂತ ನೋಡ್ಲಿಕ್ಕೆ ಹೋಗ್ತಾರೆ. ನೋಡ್ಲಿಕ್ಕೆ ಹೋದ್ರೆ ಆ ಕೂಸು ಚಿಕ್ಕ ಮಗು ತೊಟ್ಲಲ್ಲಿದೆ, ಇವರೇ ತೂಗ್ತಾ ಇದ್ದಾರೆ. ಆ ಕೂಸು ಒಂದು ಕ್ಷಣ ತಲೆ ಆ ಕೂಸಿನದ್ದು, ಇನ್ನೊಂದು ಕ್ಷಣ ಇವರದ್ದೇ ತಲೆ, ಇವರದೇ ಮುಖ ಕಾಣಿಸ್ತಾ ಇದೆ, ಮತ್ತೆ ಇನ್ನೊಂದ್ಸಲ ಇನ್ನೊಂದ್ಸಲ ಹೀಗೆ ಕಾಣಿಸ್ತಾ ಇದೆ. ಆನಂದ ಆಯ್ತು ಅವರಿಗೆ, ಓಹೋ ನನ್ನ ಮುಂದಿನ ಜನ್ಮ ಮಾಧು ಜನ ಬರುತ್ತೆ ನನಗೆ ಅಂತ ಸೂಚನೆ ಕೊಟ್ಟಿದ್ದಾರೆ ಗುರುಗಳ ಅನುಗ್ರಹದಿಂದ, ದೇವತೆಗಳು ತೋರಿಸಿಕೊಟ್ಟಿದ್ದಾರೆ. ಮಾರನೇ ದಿನ ಬೆಳಿಗ್ಗೆ ಮತ್ತು ಹೋದ್ರು ಗುರುಗಳಿಗೆ ನಮಸ್ಕಾರ ಮಾಡಿ ತಲೆ ಎತ್ತಾ ಇದ್ದಾರೆ ಗುರುಗಳ ಬಾಯಿಂದ. ಹೇಳಿದ್ರಾ ಸಂಶಯ ಹೋಯ್ತಾ? ಇಂಥ ರೀತಿ ಇರುತ್ತೆ. ನಮ್ಗೆ ಆ ಸಬ್ಜೆಕ್ಟೇ ಗೊತ್ತಿಲ್ಲ, ಅಂತವ್ರು ಇಡ್ತಾರೆ ಅಂತನೂ ಗೊತ್ತಿಲ್ಲ. ಹೇಳ್ತಾರೆ ಗೋವುಗಳಲ್ಲೂ ಉದ್ಗೀತನಿಹ, ಅಂದರೆ ಗೋವುಗಳಲ್ಲಿ ಗೋ ಅಂತ ದೇವರಿಗೂ ಹೆಸರು, ಗೋವುಗಳಲ್ಲಿ ಗೋ ಅಂತ ಹೆಸರು. ಯಾಕೆ ಅಂತ ಹೇಳಿದ್ರೆ ಸದ್ಗತಿಯನ್ನ ಕೊಡತಾನಾದ್ದರಿಂದ ಭಗವಂತನಿಗೆ ಗೋ ಅಂತ ಹೆಸರು. ವೇದ ಪ್ರತಿಪಾದ್ಯನಾದ್ದರಿಂದ ದೇವರಿಗೆ ಗೋ ಅಂತ ಹೆಸರು, ವೇದಕ್ಕೆ ಗೋ ಅಂತ ಹೆಸರು, ಅಲ್ಲಿರೋ ಭಗವಂತನಿಗೆ ಗೋ ಅಂತ ಹೆಸರು. ಸದ್ಗತಿ ಕೊಡತಾನಾದ್ದರಿಂದ ಅಲ್ಲಿ ಉದ್ಗೀತ ನಾಮಕ ಭಗವಂತ, ದೇವರಿಗೆ ಉದ್ಗೀತ ಅಂತ ಯಾಕೆ ಹೆಸರು? ಓಂಕಾರದಿಂದ ಉಚ್ಚೈಹಿ ಗೀಯತೆ, ಉಚ್ಚ ಸ್ವರದಿಂದ ದೇವತೆಗಳು ಭಗವಂತನ ಸ್ತೋತ್ರ ಮಾಡುತ್ತಾರಾದ್ದರಿಂದ ದೇವರಿಗೆ ಉದ್ಗೀತ ಸರ್ವೋತ್ತಮ ಅಂತ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಪ್ರಸ್ತಾವ ಹಿಂಕಾರ ಎರಡು ರೂಪದು. ಅಲ್ಲಿ ಆವಿ ಅಜಗಳು, ಆವಿ ಅಜಿಗಳು ಅಂತ ಹೇಳಿದರೆ ಕುರಿ ಮೊದಲಾದವುಗಳಲ್ಲಿ, ಅಜ ಅಂತ ಹೇಳಿದ್ರೆ ಆಡು ಕುರಿ, ಈ ಎರಡಲ್ಲಿ ಕೂಡ ಭಗವಂತ ಹೇಗಿರ್ತಾನೆ ಅಂದ್ರೆ ಹಿಂಕಾರ ಪ್ರಸ್ತಾವ. ಪ್ರಸ್ತಾವ ಅಂತ ಭಗವಂತನಿಗೆ ಯಾಕೆ ಹೆಸರು ಅಂತ ಹೇಳಿದರೆ, ಅಮ್ಮ ಆವಿ ಅಂದ್ರೆ ಕುರಿಗಳು, ಅಜ ಅಂದ್ರೆ ಆಡು, ಆಡು ಕುರಿ ಎರಡು ಬೇರೆ ಬೇರೆ ಹೆಣ್ಣು ಗಂಡು, ಆವಿ ಅಜ ಆ ಎರಡರಲ್ಲಿ ಕೂಡ ಭಗವಂತ ಪ್ರಸ್ತಾವ ಹಿಂಕಾರ, ದೇವರಿಗೆ ಪ್ರಸ್ತಾವ ಅಂತ ಹೆಸರು ಯಾಕೆ? ಪ್ರಸ್ತಾವ ನಾಮಕ ವಾಸುದೇವ, ಹಿಂಕಾರ ನಾಮಕ ಉದ್ಗೀತ ನಾಮಕ. ಹಾಗಾದರೆ ಪ್ರಸ್ತಾವ ಅಂತ ಯಾಕೆ ದೇವರ ಹೆಸರು ಅಂದ್ರೆ ಪ್ರಥಮ ಅವತಾರ ರೂಪತ್ವ, ಅದು ದೇವ ಮೊದಲನೇ ಅವತಾರ ಆದ್ದರಿಂದ ಇವನು ಪ್ರಸ್ತಾವ ಅಂತ ಹೆಸರು. ಹಾಗೆ ಹಿಂಕಾರ ಅಂದ್ರೆ ಕಿಂ ಸೃಷ್ಟಿಂ ಕರೋತಿ, ಸೃಷ್ಟಿಯನ್ನು ಮಾಡುತ್ತಾನೆ, ಆದ್ದರಿಂದ ದೇವರಿಗೆ ಹಿಂಕಾರ ಅಂತ ಹೆಸರು. ಆದ್ದರಿಂದ ಮುಂದೆ ಹೇಳ್ತಾರೆ, ಹಯಗಳು ಪ್ರತಿಹಾರಾಸ್ವ, ಜಗತ್ತನ್ನು ಪ್ರೇರಿಸಿ ಪ್ರತಿಯೊಂದು ಕಾರ್ಯದಲ್ಲೂ ಅಲ್ಲಿರುವ ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡುತ್ತಾನಾದ್ದರಿಂದ ಇವನಿಗೆ ಅನಿರುದ್ಧನಿಗೆ ಪ್ರತಿಹಾರ ಅಂತ ಹೆಸರು. ಇನ್ನ ಜೀವನಪ್ರದ, ಜೀವನಿಗೆ ಅಸ್ತಿತ್ವ ಕೊಟ್ಟು ಉದ್ಧಾರ ಮಾಡತಕ್ಕಂಥ ಭಗವಂತ ನಿಧನ ಅಂತ ಹೆಸರು. ಆತನೇ ಸಂಕರ್ಷಣ, ಸಂಹಾರ ರೂಪತ್ವ ಅಂತ ಹೇಳುತ್ತಾರೆ. ಈ ರೀತಿ ಆ ನಿಧನ ಎಲ್ಲಿದ್ದಾನೆ ಅಂದ್ರೆ ಮನುಜರಲ್ಲಿದ್ದಾನೆ. ಈ ರೀತಿಯಲ್ಲಿ ಈ ವಿಧದೊಳಿಹ ಪಂಚಸಾಮವ, ಈ ರೀತಿಯಲ್ಲಿರತಕ್ಕಂಥ ಐದು ಸಾಮವನ್ನ ಜಾವಜಾವಕ ನೆನೆವರಿಗೆ, ಈ ರೀತಿಯಾಗಿ ಯಾರಾದರೆ ಐದು ಸಾಮ ಅಂದ್ರೆ ಭಗವಂತ ನಿರ್ದಿಷ್ಟ ಅಂದ್ರೆ ದೋಷರಹಿತನಾದವ, ಒಳ್ಳೆ ಸಾಧು ಸ್ವಭಾವದವ ಅಂದ್ರೆ ಎಲ್ಲರಿಗೂ ಅನುಗ್ರಹ ಮಾಡ, ಸಜ್ಜನರಿಗೆ ಎಲ್ಲರಿಗೂ ಅನುಗ್ರಹ ಮಾಡತಕ್ಕಂಥವ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅದು ಅದಕ್ಕೆ ಭಗವಂತನಿಗೆ ಸಾಮ ಅಂತ ಹೆಸರು. ಈ ಭಗವಂತನನ್ನ ವಿಶೇಷವಾಗಿ ಚಿಂತನೆ ಮಾಡಿದರೆ ನಮಗೆ ಐದಿಸನು ಜನ್ಮಗಳ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಮುಂದೆ ಜನ್ಮಗಳನ್ನು ಪರಿಹಾರ ಮಾಡುತ್ತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹೌದು, ನಿಧನ ಅಂದ್ರೆ ಸಂಹಾರ ಪ್ರದ, ನನ್ನ ದ್ವೇಷಗಳನ್ನ ಸಂಹಾರ ಮಾಡ್ತೀಯ, ನನ್ನ ಲಿಂಗ ದೇಹವನ್ನು ಸಂಹಾರ ಮಾಡ್ತೀಯ. ನಿಧನ ಸಂಹಾರ, ಚಾಕಿರೆ ತಲೆ ಕಳಿಬಹುದು, ತರಕಾರಿ ಹೆಚ್ಚಬಹುದು, ಯಾವ್ದಾದ್ರು ಆ ರೀತಿಯಲ್ಲಿ ಭಗವಂತ ಒಂದೇ ಕೆಲಸ, ಶತ್ರುಗಳಿಗಾದ ಸಂಹಾರ ಆ ತರ, ನಮಗಾದರೆ ನಮ್ಮ ಅಜ್ಞಾನದ ಸಂಹಾರ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯುಗ ಚತುಷ್ಟಯಗಳಲ್ಲಿ ತಾನಿದ್ದು ಯುಗ ಪ್ರವರ್ತಕ ಧರ್ಮ ಕರ್ಮಗಳಿಗೆ ಪ್ರವರ್ತಕ ವಾಸುದೇವಾದಿ ಈರೆರಡು ರೂಪ ತೆಗೆದುಕೊಂಡು ಯುಗಾದಿಕೃತು ತಾ ಯುಗ ಪ್ರವರ್ತಕ ಎನಿಸಿ ಧರ್ಮ ಪ್ರಘಟಕನು ತಾನಾಗಿ ಭಕುತರಿಗೀವ ಸಂಪದವಾನ್. ಅಂದ್ರೆ ಹೇಳ್ತಾ ಇದ್ದಾರೆ, ಯಾರಾದರೆ ಈ ನಾಲ್ಕು ರೂಪಗಳು ವಿಶೇಷವಾಗಿ ನಾರಾಯಣ ಅವನದ್ದೇ ಆದ ನಾಲ್ಕು ಒಟ್ಟು ಐದು ರೂಪಗಳನ್ನ ಯಾವಾಗ್ಲೂ ಯಾರು ಸ್ಮರಣೆ ಮಾಡ್ತಾ ಇರ್ತಾರೋ ಅವರಿಗೇನಾಗುತ್ತೆ, ಅವನೇ ಯುಗ ಚತುಷ್ಟಯಗಳಲ್ಲಿದ್ದಾನೆ, ಕೃತ ತ್ರೇತ ದ್ವಾಪರ ಕಲಿಯುಗಗಳಲ್ಲಿ. ಹೇಗೆ? ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ನಿಂತಿದ್ದಾನೆ, ಇವನೇ ಯುಗಗಳನ್ನ ನಡೆಸ್ತಕ್ಕಂಥವನಾಗಿದ್ದಾನೆ. ಧರ್ಮ ಕರ್ಮಗಳಿಗೆ ಅಂದ್ರೆ ಯುಗ ಪ್ರವರ್ತಕ, ಯುಗವನ್ನೇ ಪ್ರವರ್ತನ ಮಾಡುವಂತಹ ಧರ್ಮ ಕರ್ಮಗಳು. ಧರ್ಮ ಕರ್ಮಗಳು ಅಂದ್ರೆ ನಾನಾ ರೀತಿಯಾದ ಧರ್ಮ, ಅದಕ್ಕನುಗುಣವಾದ ಕರ್ಮ, ಅದೆಲ್ಲ ಕೂಡ ಕೃತಯುಗದಲ್ಲಿರುವ ಧರ್ಮ ತ್ರೇತೆಯಲ್ಲಿಲ್ಲ. ಧರ್ಮ ಕರ್ಮಗಳು ತ್ರೇತಾಯುಗದಲ್ಲಿರುವ ಧರ್ಮ ಕರ್ಮಗಳು ದ್ವಾಪರದಲ್ಲಿಲ್ಲ, ದ್ವಾಪರದಲ್ಲಿರುವ ಧರ್ಮ ಕರ್ಮಗಳು ಕಲಿಯುಗದಲ್ಲಿಲ್ಲ ಅಂತ ಆ ರೀತಿ ಭಿನ್ನ ಭಿನ್ನವಾಗಿದೆ. ಅದನ್ನ ದೇವರು ತಿಳ್ಕೊಂಡು ಯಾವ ಯಾವ ಯುಗದಲ್ಲಿ ಹೇಗೇಗೆ ಮಾಡಿಸಬೇಕು ಅಂತ ತಿಳ್ಕೊಂಡು ಆಯಾ ಯುಗದಲ್ಲಿ ಆಯಾ ಧರ್ಮ ಕರ್ಮಗಳನ್ನ ಆಯಾ ರೂಪದಿಂದ ಸರಿಯಾಗಿ ಅಷ್ಟೇ ರೀತಿಯಲ್ಲಿ ಮಾಡಿಸ್ತಾನೆ ಭಗವಂತ. ಪ್ರೇರಕನು ನಡೆಸುವವನು ತಾನೇ ಆ ಎರಡು ರೂಪಗಳನ್ನ ತೆಗೆದುಕೊಂಡು ಯುಗಾದಿ ಕೃತು, ಯುಗದ ಆದಿ ಅಂದ್ರೆ ಯುಗವನ್ನ ನಡೆಸುವಂತ ಧರ್ಮ, ಧರ್ಮವನ್ನ ಕೃತು ಅಂದ್ರೆ ನಡೆಸ್ತಕ್ಕಂಥವ ಅಂತ ದೇವ ಕರೆಸಿಕೊಂಡು ಎಲ್ಲಾ ಚೇತನರಲ್ಲಿ ಯುಗ ಪ್ರವರ್ತಕ ಎನಿಸಿ, ಯುಗವನ್ನೇ ವಿಶೇಷವಾಗಿ ಪ್ರವರ್ತನೆ ಮಾಡುವವನೆನಿಸಿ ಧರ್ಮ ಪ್ರಘಟಕನು ಅಂದ್ರೆ ಎಲ್ಲಾ ಜನರಲ್ಲಿ ಯಾರು ಯಾರಾದರೆ ಸಾಧನೆಗೆ ಸಮ್ಮುಖರಾಗಿದ್ದಾರೆ ಸಜ್ಜನರು, ಅವರೊಳಗೆ ತಾನೇ ನಿಂತು ಏನು ಮಾಡುತ್ತಾನೆ ಅಂದ್ರೆ ಅವರವರ ಧರ್ಮ ಕರ್ಮಗಳನ್ನ ತಾನೇ ಪ್ರವರ್ತನೆ ಮಾಡಿಸಿ ಅಂದ್ರೆ ಪ್ರೇರಣೆ ಮಾಡಿ ಅವರಿಂದ ಮಾಡಿಸ್ತಾ ಬರ್ತಾನೆ. ತಾತ್ಪರ್ಯ, ಇದು ಯಾವ ಯುಗ, ಇದು ಯಾವ ರೂಪ, ಮತ್ತೆ ಅವರು ನೆನೆದರೆ ಈ ಯುಗದಲ್ಲಿ ಯಾವ ರೀತಿಯಾದ ಧರ್ಮ ಕರ್ಮಗಳು ನಮ್ಮಿಂದ ನಡೆಯಬೇಕು ಅದನ್ನ ಸರಿಯಾಗಿ ನಡೆಸಿ ನಮ್ಮನ್ನ ಅನುಗ್ರಹ ಮಾಡುತ್ತಾನೆ ಎಂದು ತೋರಿಕೊಟ್ಟರು. ನಾಲ್ಕು ರೂಪಗಳನ್ನ ನಾಲ್ಕು ಯುಗದಲ್ಲಿ ಪ್ರವರ್ತಕ ನೀನೇ ಅಂತ ತಿಳಿದು ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಆ ಕಾರಣಾಮಕ ಭಗವಂತ ಏನು ಮಾಡುತ್ತಾನೆ ಅಂದರೆ ವಿಶೇಷವಾಗಿರತಕ್ಕಂಥ ಧರ್ಮ ಕರ್ಮಗಳನ್ನ ನಡೆಸ್ತಾನೆ. ನಮ್ಮ ಚಿಂತೆ ಒಂದೇ ಅಲ್ವಾ, ಏನು ಸಾಧನೆ ಮಾಡಬೇಕು, ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತಾನೆ ಕೊರ, ಏನೋ ಚೂರು ಚೂರು ಆಗ್ತಾ ಇದೆ ಆಗ್ತಾ ಇಲ್ಲ. ಅಲ್ಲಿ ಆಗ್ತಾ ಇಲ್ಲ ಎಂಬ ಕೊರಗೆ ಕಾರಣ ಏನು, ಕೊರಗಿಗೆ ಕಾರಣ ಏನು, ತಿಳುವಳಿಕೆ ಇಲ್ಲದಂಗಿರೋದು. ಯಾವ ತಿಳುವಳಿಕೆ, ಸಾಧನೆ ಅಂದ್ರೆ ಏನು ಎಂಬ ತಿಳುವಳಿಕೆ ಇಲ್ಲದರಿಂದ ಯಾವುದೋ ಸಾಧನೆ ಅಂದುಕೊಂಡು ಅದಾಗಿಲ್ಲ ಅದಾಗಿಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಆದರೆ ಭಗವಂತ ಯಾವುದು ನಾವು ಸಾಧನೆ ಅಂದುಕೊಂಡಿರ್ತೀವೋ ಅದು ಮಾಡಿಸದೆ ಸಾಧನೆ ಮಾಡಿಸಿಲ್ಲ ಮಾಡಿಸಿಲ್ಲ ಎಂಬ ದುಃಖದಲ್ಲೇ ಸಾಧನೆ ಮಾಡಿಸ್ತಾ ಇರ್ತಾನೆ. ಅಸಲು ದೇವರ ಆ ಟೆಕ್ನಿಕ್ ನಾವು ಅರ್ಥ ಮಾಡಿಕೊಂಡ್ರೆ ಮನಸ್ಸು ಶಾಂತ ಆಗುತ್ತೆ. ಏನದು ಅಂದ್ರೆ ನಾವೇನೋ ಸಾಧನೆ ಗುರುಮಂತ್ರ ಅಂತ ಅಂದುಕೊಂಡಿರ್ತೀವಿ ಅಥವಾ ಸುಳಾದಿ ಹೇಳೋದು ಅಂದ್ಕೊಂಡಿರ್ತೀವಿ. ಒಂದ್ ದಿವಸ ಬಿಡಿಸಿಬಿಡ್ತಾನೆ, ಆದರೆ ಆ ದಿನ ಇಡೀ ಬಿಟ್ಟೇ 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 ಬಿಟ್ಟೆ ಅಂತ ದುಃಖ ಕೊಟ್ಟು 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 ದೇವರ ಸ್ಮರಣೆ ಬರ್ತಾ ಇರುತ್ತೆ. ಒಂದ್ಸಲ ನೋಡಿಕೊಂಡ್ರೆ ಒಂದು ವೇಳೆ ಆ ಸಾಧನೆ ಮಾಡಿಸಿ ಬಿಡ್ತಿದ್ರೆ ಆ ಗುರುಮಂತ್ರ ಒಂದಿಷ್ಟು ಸುಳಾದಿ ಹೇಳಿದ್ರೆ ಇಷ್ಟು ಸ್ಮರಣೆ ಬರ್ತಿದ್ದಿಲ್ಲ. ಅದೇನೋ ಮೆಕಾನಿಕಲ್ ನಡೆದೋಗ್ಬಿಟ್ಟು ಒಂದು ಅಹಂಕಾರ ಬರ್ತಿತ್ತು ಇವತ್ತು ಮುಗಿಸಿದೆ ಅಂತ ಹೇಳಿ. ಅದಲ್ಲದೆ ಅವತ್ತೆಲ್ಲ ಸ್ಮರಣೆ ಕೊಟ್ಟಲ್ಲ, ಬ್ಯಾಟ್ ಬಿಟ್ಟು ಬಿಡಿಸಿ ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂದ್ರೆ ಅವನಿಗೆ ಗೊತ್ತು. ಅದಕ್ಕೆ ಅವನ ಪಾದಕ್ಕೆ ಬಿದ್ದರೆ ಸರಿಯಾದ ಅವನ ನೆನಪೆಂಬ ಸಾಧನೆಯನ್ನ ಚೆನ್ನಾಗಿ ಮಾಡಿಸಿಕೊಡ್ತ. ಅದಕ್ಕೆ ಅವನ ಪಾದಕ್ಕೆ ಬಿಡಬೇಕು. ಭಕ್ತರಿಗೆ ಇವತ್ ಸಂಪದವ ಧರ್ಮ ಪ್ರಕಟಕನು, ಈ ಧರ್ಮವನ್ನ ನಾನಾ ರೀತಿಯಲ್ಲಿ ನಮಗೇನು ನಡೆಯಬೇಕು ಯಾವ ಕಾಲ ಯಾವ ಇದರಲ್ಲಿ ಆ ರೀತಿಯಾದ ಧರ್ಮವನ್ನ ನಮಗೆ ನಡೆಸಿ ನಮ್ಮ ಅನುಗ್ರಹ ಮಾಡುತ್ತಾನೆ ಭಗವಂತ. ಇನ್ನ ಮುಂದೆ ಹೇಳುತ್ತಾರೆ ಪ್ರಘಟಕ, ಘಟಕ ಅಂದ್ರೆ ಮಾಡಿಸುವವ, ಚೆನ್ನಾಗಿ ಮಾಡಿಸುವ. ಇನ್ನ ತಲೆಯೊಳಿಹ ನಾರಾಯಣನು ಗಂಟಲಡಿ ಒಡಲೊಳು ವಾಸುದೇವನು ಬಲದಲಿಹ ಪ್ರದ್ಯುಮ್ನ ಎಡಭಾಗದಲ್ಲಿ ಅನಿರುದ್ಧ ಕೆಳಗಿನಂಗದಿ ಸಂಕರ್ಷಣನ ತಿಳಿದು ಈ ಪರಿ ಸಕಲ ದೇಹಗಳೊಳಗೆ ಪಂಚಾತ್ಮಕನ ರೂಪವ ನೋಡಿಕೊಂಡಾಡು. ಇದನ್ನೇ ಹೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಹೇಳ್ತಾರೆ ಭಗವಂತ ಶಿರೋ ನಾರಾಯಣ, ಶಿರಸ್ಸು ನಾರಾಯಣ, ಪಕ್ಷ ದಕ್ಷಿಣ ಸವ್ಯಯೇವ ಚ ಪ್ರದ್ಯುಮ್ನಶ್ಚ ಅನಿರುದ್ಧಶ್ಚ. ಶಿರಸ್ಸು ನಾರಾಯಣ, ಎರಡು ಪಾರ್ಶ್ವಗಳಲ್ಲಿ ಪ್ರದ್ಯುಮ್ನ ಅನಿರುದ್ಧ, ಮತ್ತು ಸಂದೋಹೋ ವಾಸುದೇವಕಃ ಮಧ್ಯ ದೇಹ ವಾಸುದೇವ ಪುಚ್ಛಂ ಸಂಕರ್ಷಣ ಪ್ರೋಕ್ತ. ಈ ಅಡಿ ಭಾಗ ಸಂಕರ್ಷಣ ಅಂತ ಈ ರೀತಿಯಲ್ಲಿ ನಮ್ಮೊಳಗೆ ಐದು ರೂಪಗಳಿಂದ ಇರೋ ಭಗವಂತನನ್ನ ಎಲ್ಲರಲ್ಲೂ ಕೂಡ ಐದು ರೂಪಗಳನ್ನ ಹೇಳ್ತಾ ಇದ್ದಾರೆ. ಸಕಲ ದೇಹಗಳೊಳಗೆ ಪಂಚಾತ್ಮಕನ ರೂಪವ ನೋಡು, ನೋಡು ಅಂದ್ರೆ ಕಾಣಿಸಲ್ಲ ಅಂದ್ರೆ ಮನಸ್ಸಿನಿಂದ ನೋಡು ಕೊಂಡಾಡು. ಸ್ವಾಮಿ ಈ ತರ ನೀನಿದ್ದೀಯ ಅಂತ, ಈ ಇರುವುದನ್ನ ನನಗೆ ನೆನಪು ತಂದು ಕೊಡ್ತಾ ಇದ್ದೀಯ ಅಂತ ದೇವರನ್ನ ಕೊಂಡಾಡು. ಎಷ್ಟು ಸಲ ನೋಡಬೇಕು ಅಂತ ಮತ್ತೆ ಪ್ರಶ್ನೆ. ನೋಡ್ತಾನೆ ಇರ್ಬೇಕು ಹೌದಾ, ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಬೆಳಗ್ಗೆ ಒಂದ್ಸಲ ಚಿಂತನೆ ಮಾಡ್ತಾರೆ, ನಂತರ ಇಲ್ಲ ಅಲ್ವಾ, ಬರ್ತಾ ಇಲ್ಲ. ಯಾಕೆ? ಪ್ರಯತ್ನ ಮಾಡ್ಬೇಕಮ್ಮ, ಇಲ್ಲಾಂದ್ರೆ ಸರ್ವಥಾ ಬರಲ್ಲ ಇದು. ನೀವೇ ಪುಸ್ತಕವೇ ಹಾಗೆ ಹಾಗೆ ಇರುತ್ತದೆ. ಆದ ಕಾರಣ ಬಲವಂತ ಮಾಗಸ್ಥಾನ ಅಂತ ಹೇಳ್ತಾರಲ್ಲ, ಆ ತರ ಶುರು ಮಾಡಿ. ಏನಾದ್ರೂ ಸರಿ, ಈ ಏಕಾದಶಿ ಸಾರ್ಥಕ ಆಗಬೇಕು. ಇವತ್ತು ಹಠ ಏನು, ಯಾರ್ಯಾರು ಕಾಣಿಸಿದ್ರೆ ಅವರಲ್ಲಿ ಚುಟುಕಾಗಿ ನಾರಾಯಣ ವಾಸುದೇವ ಸಂಕರ್ಷಣ, ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಆಗಿರುತ್ತೆ. ಕ್ರಿಶ್ಚಿಯನ್ಸ್ ಅಂದ್ಕೊಳ್ತಾ ಇರ್ತಾರಲ್ಲ, ಹೀಗಂದ್ರೆ ಹೀಗಂತಾರಲ್ಲ ಅಲ್ಲ, ಅವತಾರ ಅನ್ಕೋಬೇಡಿ. ಹಾಗೆ ಮಹಾಮೂಲಾಗಿ ಅಂದ್ರೆ ಸುರಭ ಎಲ್ಲಿ ನಾರಾಯಣ ಅಂದ್ರೆ ಹೀಗೆ ಮುಟ್ಕೊಂಡು ಹಾಗೇನಿಲ್ಲ, ಸೀದಾ ಕಳಕ್ಕೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಆಗಿದೆ. ಆಯ್ತು, ಕಾಣಿಸಿದ ಕೂಡ ಸರ್ ಮತ್ತು ಕೈ ಹೀಗಂತ ಎದುರೇ ಡೌಟ್ ಬರುತ್ತೆ. ಹಾಗನ್ಬೇಡಿ. ಎದುರಿಗಿದ್ದ ಪ್ರತಿಯೊಬ್ಬರಲ್ಲಿ ಇವತ್ತು ಸ್ಮರಣೆ ಮಾಡ್ತೀರಾ? ಇವತ್ತು ಹೊಸವರೇ ಕಾಣಿಸ್ಬೇಕಾಗಿಲ್ಲ, ಕಾಣಿಸಿದವರೇ ಎಷ್ಟು ಸಲ ಕಾಣಿಸ್ತಾ ಇದ್ರು ಕೂಡ ಯಾಕೆ ಮನೇಲಿ ಇರ್ತೀರಾ? ಹೊಸವರು ಯಾರು ಕಾಣಿಸ್ತಾರ, ಯಾರು ಕಾಣಿಸಲ್ಲ, ಕಾಣಿಸಿದವರೇ ಕಾಣಿಸ್ತಾ ಇರ್ತಾರೆ. ಆ ಎಷ್ಟು ಸಲ ನನಗೆ ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ಕಾಣಿಸ್ತಾರೋ, ಕಾಣಿಸಿದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಈ ತರ ಸ್ಮರಣೆ ಇವತ್ತು ಮಾಡೇ ಮಾಡ್ತೀನಿ. ಇವತ್ತು ಮಾಡ್ತೀರಾ? ಮಾಡಿ. ನಾಳೆ ಹೇಳ್ತೀರಾ? ಅಲ್ಲ ಈಗಲೇ ನಮ್ಮ ಇವತ್ತೆಲ್ಲ ಮಾಡ್ಬೇಕು, ಇವತ್ತೆಲ್ಲ ಮಾಡ್ಬೇಕು, ಇವತ್ತೆಲ್ಲ ಮಾಡಿ. ಅದೇ ಮಾ ಬಹಳ ಒಳ್ಳೇದ್ ತಾಯಿ, ಎಲ್ಲರಲ್ಲೂ ಕೂಡ ಯಾವಾಗಾದ್ರೆ ಹೇಳಿದ್ದನ್ನ ಹೇಳಿದಂತೆ ಮಾಡುವ ಸೀರಿಯಸ್ನೆಸ್ ಬರುತ್ತೋ ಬಹಳ ಬೇಗ ಬರುತ್ತೆ. ನೆಗ್ಲಿಜೆನ್ಸ್ ಬರುತ್ತೋ ಅಷ್ಟೇ, ನಾವಲ್ಲೇ ಬಿದ್ದಿರ್ತೀವಿ, ಎಲ್ಲಾ ಗೊತ್ತಿರುತ್ತೆ. ಹೇಳ್ತಾರಲ್ಲ, ಮನೆ ತುಂಬ ಪದಾರ್ಥ ತಿನ್ನೋದು ಕೊಡ್ಸಾರ. ಅವನೊಳಗೆ ಇವ ನನ್ನ ಹೌದಲ್ವಾ, ವಿರಾಟ್ ರೂಪದಲ್ಲಿ ಇದೊಂದು ರೂಪ ವಿಶೇಷವಾಗಿ ಚಿಂತನೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಪ್ರತಿಯೊಬ್ಬರಲ್ಲಿ ಪ್ರಯತ್ನ ಪೂರ್ವಕ ನಿನೀತಾ ಬರಬೇಕು, ಇದು ಮುಖ್ಯ. ಇವತ್ತು ನೆನೆದು ನೋಡಿ, ರಾತ್ರಿ ಮಲ್ಕೊಳ್ಳುವಾಗ ಒಳ್ಳೆ ಆನಂದ ಆಗುತ್ತೆ. ಏಕಾದಶಿ ಒಳ್ಳೆ ಸಾಧನೆ ಆಯಿತು ಅಂತ ಆನಂದ ಆಗುತ್ತೆ. ಒಂದು ಮಾಡಿದೆ ಇವತ್ತು ಅಂತ ಹೇಳಿ ಅದನ್ನೇ ದಿನಾಲೂ ಅಭ್ಯಾಸ ಮಾಡ್ತಾ ಬನ್ನಿ. ಹಾಗೆ ಕೆಲಸ ನಿಲ್ಲಬಾರದು, ಕೆಲಸ ಇರ್ತಾ ಇರಬೇಕು. ಹಾಗೆ ನೀವು ಚಿಂತನೆ ಮಾಡ್ತಾ ಬಂದ್ರೆ ಏನಾಗುತ್ತೆ ಗೊತ್ತಾ? ಹಾಗೆ ಕಂಪಲ್ಸರಿ ಚಿಂತನೆ ಮಾಡ್ತಾ ಇದ್ರೆ ಎದುರಿಗೆ ಯಾರಾದ್ರೂ ಮಾತಾಡ್ಲಿಕ್ಕೆ ಬಂದ್ರೆ, ಅದು ಮಗನೋ ಅಪ್ಪನೋ ಅಮ್ಮನೋ ಅಣ್ಣನೋ ಯಾರಾದ್ರೂ ಸರಿ, ಈ ಚಿಂತನೆ ಮಾಡ್ತಾ ಬಂದ್ರೆ ಒಂದು ದಿವಸ ಅವ್ರು ಯಾರು ಕಾಣಿಸಲ್ಲ, ಅದೇ ಅವರೇ ಮಾತಾಡಿದಂಗಿರುತ್ತೆ ನಮಗೆ. ಅವನೇ ಇವನು ಇವರ ಮೂಲಕ ಮಾತಾಡಿಸ್ತಾ ಇದ್ದಾನೆ, ಅವನ ರೂಪವೇ 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 ಬರ್ತಾ 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 ಬರುತ್ತೆ. ಕೊನೆಗೆ ಏನಾಗುತ್ತೆ ಅಂದ್ರೆ, ನಿಮಗೆ ಎಲ್ಲಿಗೆ ಹೋದ್ರೂ ಅವನದ್ದೇ ನೆನಪು, ಅವನದ್ದೇ ನೆನಪು, ಅವನದ್ದೇ ನೆನಪು ಬರುತ್ತೆ. ಅದು ಬರ್ಲಿಕ್ಕೆ ಎಲ್ಲ ಇಟ್ಟು ಸಾಧನೆ, ಸುಮ್ಮನೆ ಒಡಾ ಕೇಳಿ 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 ತಲೆ ತುಂಬಾ ಇಟ್ಕೊಂಡ್ಬಿಟ್ಟು ಪಂಡಿತರು ಅಂತ ಪಟ್ಟೆ ಕಟ್ಕೊಂಡು ನಾವು ತಿಳಿತೀವಿ. ನೀವು ಕೂಡ ಹಾಗೆ ಬಹಳ ಶ್ರೋತ ವರ್ಗ ಬಹಳ ಚೆನ್ನಾಗಿ ಕೇಳಿದ್ದೀವಿ ಅಂತ ನೀವು ತಲೆ ಪಟ್ಟೆ ಕಟ್ಕೊಂಡು ತಿರುತ್ತಾ ಹಾಕ್ತೀರಾ. ಅನುಷ್ಠಾನಕ್ಕೆ ಒಂದು ಚೂರು ಇರಲ್ಲ, ಮತ್ತೆ ಇಡ್ಬೇಕಲ್ಲ. ಯಾವಾಗ ಇಡೋಣ? ಸಾಯೋ ಕಾಲಕ್ಕ. ಮತ್ತೆ ಯಾಕೆ ಇಡಬಾರದು ಅಲ್ವಾ? ಇದು ನಮ್ಗೆಲ್ಲ ದೊಡ್ಡವರು, ಮತ್ತೆ ನಿಮಗೆ ನಮ್ಮ ಹೇಳ್ತಾ ಇರೋದು. ಮಾಡ್ತೀರಾ? ಇವತ್ತಿಂದ ಮಾಡ್ತೀರಾ? ಇವಾಗಿಂದ ಶುರು ಮಾಡ್ತೀರಾ? ಬಹಳ ಒಳ್ಳೇದು. ಅದಕ್ಕೆ ಪಂಚಾತ್ಮಕನ ರೂಪವ ನೋಡು ಕೊಂಡಾಡು ಅಂತ ಹೇಳ್ತಾರೆ. ಇದು ಚಿಕ್ಕ ಚಿಕ್ಕವೇ ದೊಡ್ಡ ಉಪಾಸನೆಗಳಿವು, ಚಿಕ್ಕ ಚಿಕ್ಕವೇ. ನಿತ್ಯ ಚಿಂತನೆ ಮಾಡ್ತಾ ಬಂದ್ರೆ ನಮ್ ಗಂಟೆ ಬಂದಿತ್ತಪ್ಪ, ಅಂತ ಬ್ಯುಸಿ ಏನಿದೆ ನಮ್ಗೆ. ಆ ಬ್ಯುಸಿ ವರ್ಕ್ ಅಲ್ಲಿ ಇದು ಚಿಂತನೆ ಮಾಡ್ತಾ ಹೋಗ್ರಿ, ಯಾರು ಕಾಣಿಸೋರು ಚಿಂತನೆ ಮಾಡ್ರಿ ಅಷ್ಟೇ ಅಲ್ವಾ. ತನು ವಿಶಿಷ್ಟದಿ ಇಪ್ಪ ನಾರಾಯಣನು ಕಟಿಪಾದ ಅಂತ ಸಂಕರ್ಷಣನು ಶಿರ ಜಗನಾಂತವಾಗಿಹ ವಾಸುದೇವಾಖ್ಯ ಅನಿಮಿಶೇಷ ಅನಿರುದ್ಧ ಪ್ರದ್ಯುಮ್ನನು ಎಡದಿ ಬಲಭಾಗದಲ್ಲಿ ಚಿಂತನೆಯ ಮಳ್ಪರಿಗುಂಟೆ ಮೈಲಿಗೆ ವಿಧಿ ನಿಷೇಧಗಳು. ಅಂದ್ರೆ ಅರ್ಥ ಹೇಳ್ತಾ ಇದ್ದಾರೆ ಇಲ್ಲಿ. ಯಾರಾದ್ರೆ ತನು ವಿಶಿಷ್ಟ, ಈ ಶರೀರದಲ್ಲಿ ವಿಶಿಷ್ಟವಾದ ಭಾಗ ಯಾವುದು? ತಲೆ. ತನು ವಿಶಿಷ್ಟದೇ ನಾರಾಯಣನು ಕಟಿಯಿಂದ ಪಾದ ಪರ್ಯಂತ ಸಂಕರ್ಷಣ, ಶಿರದಿಂದ ಜಘನ ಅಂದ್ರೆ ಜಘನ ಅಂದ್ರೆ ಯಾವುದು, ಮಂಡಿ, ಮಂಡಿಯ ಪರ್ಯಂತ ವಾಸುದೇವ, ಎಡದಿ ಬಲದಿ ಪ್ರದ್ಯುಮ್ನ ಅನಿರುದ್ಧರು ಇಬ್ಬರು ಇದ್ದಾರೆ ಅಂತ ಯಾರು ಚಿಂತನೆ ಮಾಡುತ್ತಾರೆ, ಚಿಂತನೆಯ ಮಾಳ್ಪರಿಗೆ ಉಂಟೆ ಮೈಲಿಗೆ ವಿಧಿ ನಿಷೇಧಗಳು. ಅಂದ್ರೆ ನಾವು ಮಡಿ ಆಗ್ಬೇಕಾದ ರೀತಿ ಇದು ಅಂತ ಹೇಳ್ತಾರೆ. ಮಡಿ ಅಂದ್ರೆ ನೀರೊಳಗೆ ಮುಳುಗಿ ಬಂದ್ರೆ ಮಡಿ ಹೇಗಾಗ್ತೀವಿ ನಾವು, ಮಡಿ ಆಗೋದೇ ಇಲ್ಲ. ಮಡಿ ಅಂತ ಬರೋರಿಗೆ ಮುಕ್ತಾಲ ದಿನಕ್ಕೆ ಮಡಿ ಅಂದ್ರೆ ಗೊತ್ತಿರಲ್ಲ. ಹಾಗೆ ನೀವು ಮೈಲಿಗೆ ಆಗಿರ್ತೀರಾ, ಮಡಿ ಆಗ್ಬೇಕಾದ್ರೆ ಸ್ನಾನ ಮಾಡ್ಬೇಕು. ಮಡಿಯ ಸಿಸ್ಟಮ್ ಹೇಗೆ, ಮೈಲಿಗೆಯಲ್ಲಿದ್ದವರು ಮಡಿಯಲ್ಲಿದ್ದ ನೀರನ್ನು ಮುಟ್ಟಿದ್ರೆ ಅದು ಮೈಲಿಗೆ ಆಗುತ್ತೆ. ನಾ ಮೈಲಿಗೆ ಆಗಿದ್ದೇನೆ, ನಾನು ಮಡಿ ಆಗ್ಬೇಕಾದ್ರೆ ಬೋರ್ ಕೆಳಗೆ ಕೊಡಗಿಟ್ಟೆ, ಅದು ಬಿತ್ತು, ಅದು ನೀರು ಮಡಿಯಲ್ಲೇ ಇದೆ, ಬೋರಲ್ಲಿ ನೀರು ಬಂದಿದೆ, ನಾ ಮೈಲಿಗೆ ಇದ್ದೇನೆ, ಮುಟ್ಟಿದೆ, ಅದು ಮೈಲಿಗೆ ಆಯ್ತು, ಆ ನೀರು ಹಾಕೊಂಡೆ, ಮೈಲಿಗೆ ನೀರು ಹಾಕೊಂಡೆ, ಮತ್ತು ಬೋರ್ ಕೆಳಗಿಟ್ಟೆ, ಅದು ಮಡಿ ನೀರು ಬಂತು, ಮತ್ತು ನಾನು ಮೈಲಿಗೆನೆ, ಇನ್ನ ಮಡಿ ಆಗ್ಲಿಲ್ಲ, ಮುಟ್ಟೆ, ಎಷ್ಟು 100 ಪಡ ಹಾಕೊಂಡ್ರು ನಾ ಮೈಲಿಗೆಯಲ್ಲೇ ಇರ್ತೇನೆ ನಾನು, ಮತ್ತೆ ಮಡಿ ಆಗೋದು. ಆಗ ಅಂದ್ರೆ ಆ ನೀರಿನಲ್ಲಿ ಭಗವದ್ ರೂಪದ ಸ್ಮರಣೆ ಮಾಡಿ ನಮ್ಮ ಶರೀರದಲ್ಲಿ ಈ 5 ರೂಪಗಳನ್ನ ವಿರಾಟ್ ರೂಪವನ್ನ ಸ್ಮರಣೆ ಮಾಡಿ ಆ ರೂಪ ಈ ರೂಪಕ್ಕೆ ಐಕ್ಯ ಚಿಂತನೆ ಮಾಡಿದಾಗ ಮಾತ್ರ ಮಡಿ, ಇಲ್ಲದಿದ್ರೆ 100 ಕೂಡ ಸ್ನಾನ ಮಾಡಿ ಮೈಲಿಗೆಯಲ್ಲೇ ದೇವರ ಹತ್ರ ಹೋಗ್ತಾ ಇರ್ತೀವಿ. ಜ್ಞಾನಿಗಳು ಮಾತ್ರ ತಿಳ್ಕೊಂಡಿರ್ತಾರೆ, ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಮಡಿ ಮಡಿಯಂದ ಅಡಿಗಡಿಗಾರುವೆ, ಮಡಿ ಮಾಡುವ ಬಗೆ ಬೇರುಂಟು, ಭಗವಂತನ ಸ್ಮರಣೆ ಮಾಡುವುದು ನಿಜ ಮಡಿಯು ಅಂತ ಹೇಳ್ತಾರೆ. ಹಾಗಂತ ಸ್ನಾನ ಮಾಡೋದು ಬಿಡಿ ಅಂತ ಹೇಳಿಲ್ಲ, ಅದರೊಳಗೆ ಇದು ಸೇರಿಸಿಕೋಬೇಕು, ಇಲ್ಲದಿದ್ರೆ ಕಷ್ಟ. ಎಲ್ಲಾ ಕಡೆ ದಾಸರಾಯರು ಅರ್ಥ ಇಲ್ಲದ ಮಂತ್ರ ಯಾಕೆ, ಆ ಜ್ಞಾನವಿಲ್ಲದ ಅನುಷ್ಠಾನ ಯಾಕೆ ಅಂದ್ರೆ ನಾವು ಅಯ್ಯೋ ಜ್ಞಾನ ಇಲ್ಲದ ಅನುಷ್ಠಾನ ಬಿಟ್ಬಿಡೋಣ ಅಂತ ಹತರಲ್ಲ. ಎಲ್ಲಾ ಮಾಡೋ ಅನುಷ್ಠಾನ ಮಾಡಬೇಕು, ಮಡಿ ಮೈಲಿಗೆ ಎಲ್ಲಾ ಮಾಡಬೇಕು, ಆದರೆ ಅದರಲ್ಲಿ ಜ್ಞಾನ ಸೇರಿಸಿಕೊಳ್ಳಿ ಎಂಬ ಪ್ರಾಧಾನ್ಯ ಹೇಳಕಾರಕ್ಕೆ ಹೊರತು ಇದನ್ನು ಬಿಟ್ಟುಬಿಡಿ ಅಂತ ತಾತ್ಪರ್ಯ ಅಲ್ಲ. ಅಂಥವರಿಗೆ ಮೈಲಿಗೆ ಇರುತ್ತಾ, ಸದಾ ಭಗವಂತನ ಸ್ಮರಣೆ ಮಾಡುವವರಿಗೆ ಮೈಲಿಗೆ ಇರೋದೇ ಇಲ್ಲ, ವಿಧಿ ನಿಷೇಧಗಳು ಇರುತ್ತಾ ಅಂತ ಹೇಳ್ತಾರೆ. ಈ ಶಬ್ದ ಸ್ವಲ್ಪ ಗೊಂದಲಕ್ಕೆ ಮಾಡುವಂತಹ ಶಬ್ದ, ಅಂದ್ರೆ ಯಾವ ವಿಧಿ ಇಲ್ಲ, ಯಾವ ನಿಷೇಧ ಏನು ಬೇಕಾದ್ರೂ ಮಾಡಿ ಅಂತ ಅರ್ಥ ಅಲ್ಲ. ಭಗವಂತನ ಸರ್ವತ್ರ ಸ್ಮರಣೆ ಮಾಡುವವರಿಗೆ ವಿಧಿ ನಿಷೇಧಗಳಿರಲ್ಲ. ಅರ್ಥ ಏನು, ವಿಧಿ ಇದನ್ನು ಹೀಗ್ ಮಾಡು, ನಿಷೇಧ ಇದನ್ನು ಹೀಗ್ ಮಾಡಬೇಡ. ಸಾಮಾನ್ಯವಾಗಿ ವಿಧಿಯನ್ನು ನಾವು ಮಾಡುವುದು ಯಾಕೆ, ಏನಾದರೂ ಮಾಡಬೇಕು ಅಪ್ಪ, ನೀ ಹೀಗ್ ಮಾಡಿದ್ರೆ ಈ ಫಲ ಬರುತ್ತೆ, ಹೀಗ್ ಮಾಡಿದ್ರೆ ಹೀಗ್ ಈ ಫಲ ಬರುತ್ತೆ, ಇದು ಹೇಳ್ತಾ ಇರ್ತಾರೆ. ಆ ಫಲಕ್ಕಾಗಿ ವಿಧಿಯನ್ನ ಮಾಡುತ್ತೇವೆ, ನಿಷೇಧ ಹೆದರ್ಕೊಂಡು ಅಪ್ಪ ಏನಾಗುತ್ತೋ ಏನೋ ಬಿಡೋಣ ಅಂತ. ಅದಕ್ಕೆ ಫಲಕ್ಕಾಗಿ ವಿಧಿಯನ್ನ ಮಾಡುವುದು, ಹೆದರುಕೊಂಡು ನಿಷೇಧ ಬಿಡುವುದು, ಇದು ನಿಷಿದ್ಧ, ಅದು ಇವರಿಗಿರಲ್ಲ. ಹಾಗಾದ್ರೆ ವಿಧಿ ನಿಷೇಧ ಇವರಿಗುಂಟೋ ಇಲ್ವೋ, ಇದೆ. ಯಾಕಿದೆ ಅಂದ್ರೆ ಫಲಕ್ಕಾಗಿ ಮಾಡಲ್ಲ, ಹೆದರಕೊಂಡು ನಿಷೇಧ ಬಿಡಲ್ಲ, ನಿಷಿದ್ಧವಾದ ಬಿಡಲ್ಲ. ಯಾವುದಕ್ ಮಾಡುತ್ತಾರೆ, ಭಗವಂತ ಹೇಳಿದ್ದಾನೆ ಅವನ ಪ್ರೀತಿಗಾಗಿ ವಿಧಿ, ಅವನ ಪ್ರೀತಿಗಾಗಿ ನಿಷೇಧ ಕರ್ಮ ತ್ಯಾಗ. ಈ ಎರಡು ದೇವರ ಪ್ರೀತಿಗಾಗಿ ಮಾಡುತ್ತಾರಷ್ಟೇ ಹೊರತು ತಮ್ಮ ಲಾಭಕ್ಕೋ ಇನ್ನೊಂದು ಹೆದರ್ಕೊಂಡೋ ಮಾಡೋದೋ ಬಿಡೋದೋ ಮಾಡಲ್ಲ. ಅದೇ ವಿಧಿ ನಿಷೇಧ ಇಲ್ಲದಿರುವುದು ಒಂದು ತಾತ್ಪರ್ಯ ಅಷ್ಟೇ ಹೊರತು ಖುಷಿ ಬಂದಂತೆ ಇರುತ್ತಾರೆ ಅಂತ ದಾಸರಾಯರ ತಾತ್ಪರ್ಯ ಅಲ್ಲ, ಅದಪಾರ್ಥ ಮಾಡಿಕೊಂಡ ತಾತ್ಪರ್ಯ. ಇನ್ನ ಇದರಿಂದ ಏನಾಗುತ್ತೆ, ಈ ಚಿಂತನೆಯಿಂದ ಅಂದ್ರೆ ಒಂದು ವೇಳೆ ಯಾರಾದರೂ ಮುಟ್ಟಬಾರದವರು ನಮ್ಮನ್ನು ಮುಟ್ಟಿದ್ರು ಗೊತ್ತಿಲ್ಲದೆ, ಮುಟ್ಟಬಾರದವರು ಮುಟ್ಟಿದ್ರೆ ಗೊತ್ತಿದ್ದು ಮುಟ್ಟಿದ್ರೆ ಮತ್ತು ಸ್ನಾನಾದಿಗಳು ಮಾಡಲೇಬೇಕು, ಆದರೆ ಗೊತ್ತಿಲ್ಲ ಮುಟ್ಟಬಾರದವರು ಮುಟ್ಟಿದರೆ ಗೊತ್ತಿಲ್ಲದೆ ಮುಟ್ಟಿದ್ರೆ ಗೊತ್ತಿಲ್ಲ ಮುಟ್ಟಿದ್ರೂ ನಮ್ಗೆ ದೋಷ ಬಂದೇ ಬಂದಿರುತ್ತೆ. ಆದರೆ ಅಂಥ ಕಾಲಕ್ಕೆ ಈ ಸ್ಮರಣೆಯಿಂದ ಅದು ಹೋಗ್ಬಿಡುತ್ತೆ, ಸ್ವಲ್ಪವಾದ ದೋಷಗಳೆಲ್ಲ ಸುಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಯದ್ಯಪಿ ನೀವು ಹೈದರಾಬಾದ್ ಹೋಗಿದ್ದೀರಾ, ಹೋಗಿಲ್ಲ, ಅಲ್ಲಿ ಲಿಂಗಂಪಲ್ಲಿ ರಾಯರ ಮಠ ರಾಯರು ಮೇಲೆ ಪ್ರಾಣದೇವರು ಇದ್ದಾರೆ, ಆ ದೇವರು ಇದ್ದಾರೆ, ಎದುರಿಗೆ ಪ್ರಾಣದೇವರು ಇದ್ದಾರೆ, ಅಂದ್ರೆ ರಾಯರ ಸರಿ ಸರಿ, ನಾನು ಹೇಳೋದು ರಾಯರ ಬೃಂದಾವನ ಸರಿ, ಬೃಂದಾವನ ಎದುರಿಗೆ ಪ್ರಾಣದೇವರು ಇಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಆ ಪ್ರಾಣದೇವರಿಟ್ಟ ಗರ್ಭಗುಡಿ ರೋಡ್ಗೆ ಅಡ್ಡ, ರೋಡ್ ಅಲ್ಲಿ ಹೋಗ್ತಾ ಇದ್ದವರಿಗೆ ರಾಯರ ದರ್ಶನ ಆಗಲ್ಲ. ಆ ಗೋಡೆ ಮೇಲೆ ರಾಯರ ಚಿತ್ರ ಬಿಡಿಸುತ್ತಾರೆ. ರಾಯರ ದರ್ಶನ ಮಾಡ್ಕೋಬೇಕಾದ್ರೆ ಒಳಗೆ ಬರಬೇಕು, ರಾಯರ ದರ್ಶನ ಮಾಡಬೇಕು ಅಂದ್ರೆ ತಲಭಾಗಳಿಗೆ ಚೂರು ಮುಂದೆ ಬಂದ್ರೆ ಗರ್ಭ ಚಿಕ್ಕದು ಪ್ರಾಣದೇವರ ಗುಡಿ, ಅದರ ಈಚೆ ಈಚೆ ಬರ್ಲಿಕ್ಕೆ ಜಾಗ ಸುತ್ತು ಅಂದ್ರೆ ಒಂದು ಹಾಲಲ್ಲಿ ಒಂದು ರಾಯರ ಗುಡಿ ಒಂದು ಪ್ರಾಣದೇವರು ಎದುರೆದುರಿಗಿರುತ್ತೆ ಗುಡಿ ಇರುತ್ತೆ, ಸುತ್ತು ಜಾಗ. ಒಟ್ಟಾರೆ ಹೊರಗಿಂದ ನೋಡಿದಾಗ ಡೈರೆಕ್ಟ್ ಆಗಿ ದೇವರ ಮೇಲೆ ದೃಷ್ಟಿ ಬೀಳಲ್ಲ ನಮ್ದು. ಅದು ಯಾಕೆ ಕಟ್ಟಿದ್ರು ಉತ್ತರ ಕೊಟ್ರು, ತುಂಬಾ ಪ್ರಾಚೀನ ಅಂದದು. ಉದ್ದೇಶ ಇಷ್ಟಿತ್ತು, ರೋಡ್ನಲ್ಲಿ ಹೋಗುವಾಗ ದೂರ ಆದವರು ಹೋಗ್ತಾ ಇರ್ತಾರೆ, ನಾನಾ ಜನರು ಹೋಗ್ತಾ ಇರ್ತಾರೆ, ಅವರಿಗೆ ಮಾಮೂಲು ನೋಡಿ ಮಾಮೂಲು ಜನ ಹೋಗ್ತಾ ಇರ್ತಾರಲ್ವ, ಅವರಿಗೆ ದಿನಾಗ್ಲೂ ರೋಡಲ್ಲಿ ಹೋಗ್ತಾರೆ ರಾಯರ್ ನೋಡಿ ನಮಸ್ಕಾರ ಮಾಡ್ಕೊಂಡು ಹೋಗೋದು ಅಭ್ಯಾಸ, ಹಾಗಿಂದ ಹಾಗೆ ಮಾಡ್ತಾ ಹೋಗ್ತಾರೆ. ಆ ದೂರ ಆದಾದ್ರೂ ಕೂಡ ಮಠದೊಳಗೆ ಬರಲ್ಲ, ಅವರು ಮನೆಯಲ್ಲೆಲ್ಲ ತಿರುಗಾಡ್ತಾ ಅಡಿಗೆ ಊಟ ಅವರೇ ಮಾಡ್ತಾರೆ ಬಡಿಸ್ತಾ ಇರ್ತಾರೆ. ಅವು ದೂರ ಆಗಿದ್ದೀವಿ ಎಂಬ ಎಚ್ಚರವೂ ಕಳ್ಕೊಂಡಿರ್ತಾರೆ. ಅವಾಗ ಸಾಮಾನ್ಯ ಹೋಗ್ತಾ ಇರ್ತಾರೆ, ಆಫೀಸ್ ಹೋಗ್ತಾರೆ ಬರ್ತಾ ಇರ್ತಾರೆ, ನಮ್ಮವರೇ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಅಂತ ಕಾಲಕ್ಕೆ ದಿನಾಗೂ ಅಭ್ಯಾಸ, ಅಲ್ಲಿ ಬಂದಾಗ ತಲೆ ಹೀಗಂದು ನಮಸ್ಕಾರ ಮಾಡ್ಕೊಂಡು ಹೇಳಿ ತಲೆ ಹೀಗೆ ಅಂದ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅವತ್ತು ರಾಯರ ಕಡೆ ನೋಡಿ ಹೀಗೆ ಅಂದ್ಕೊಂಡು ಹೋಗ್ಬಿಟ್ರೆ ಗೋವಿಂದ ಸನ್ನಿಧಾನನೇ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಈ ಮುಟ್ಟಾದವರು ನಾನಾ ಮೈಲಿಗೆಯವರು ನಾನಾ ಭೀಕರ ಪಾಪ ಮಾಡಿದವರು ಡೈರೆಕ್ಟ್ ಆಗಿ ಹಾಗೆ ಪ್ರತಿಮಾ ನೋಡ್ತಾ ಇದ್ರೆ ಹೋಗ್ಬಿಡುತ್ತೆ. ನೈವೇದ್ಯ ಕಾಲಕ್ಕೆ ಅನ್ನವನ್ನ ನೋಡಬಾರದವರು ನೋಡಿದರೆ ಅದು ನೈವೇದ್ಯಕ್ಕಾಗ, ಊಟ ಮಾಡೋ ಕಾಲಕ್ಕೆ ಯಾರು ನೋಡಿದ್ರು ಊಟಕ್ಕೆ ಬರಲ್ಲ, ನಿಷಿದ್ಧ ಅದು. ಮತ್ತೆ ಅಂಥ ಕಾಲಕ್ಕೆ ಹೇಗೆ ಅಂದ್ರೆ ಅವೆಲ್ಲ ಮಾಡಲೇಬೇಕು, ಆ ಪ್ರತಿಷ್ಠಾದಿಗಳು ಹಾಗೆ ಮಾಡಬೇಕು ಡೈರೆಕ್ಟ್ ಆಗಿ. ಅದಕ್ಕೆ ನೋಡಿ ಎಲ್ಲಿ ಶ್ರೀನಿವಾಸನ ಹತ್ರ ಆಗ್ಲಿ ಎಲ್ಲಿ ಹೋಗಿದ್ರು ಕೂಡ ಡೈರೆಕ್ಟ್ ಆಗಿ ದೇವರು ಎಲ್ಲಿ ಕಾಣಲ್ಲ. ಅಲ್ಲೆಲ್ಲ ನಾವು ಹೋದಕೊಳ್ಳೆ ಶ್ರೀರಂಗಕ್ಕೆ ಹೋಗ್ತೀರಾ ಅಥವಾ ಶ್ರೀಮೃಷ್ಣಕ್ಕೆ ಹೋಗ್ತೀರಾ ಎಲ್ಲಿ ಹೋದ್ರು ಕೂಡ ಡೈರೆಕ್ಟ್ ಆಗಿ ದೇವರು ಕಾಣೋದೇ ಇಲ್ಲ. ಅಲ್ಲಿ ಅಡ್ಡವಾಗಿ ಮುಂದೆ ಗರುಡ ದೇವರು ನಿಂತಿರ್ತಾರೆ, ಆ ಗೋಡೆ ಇರುತ್ತೆ, ನಂತರ ಸೈಡಿಂದ ಹೋದ್ರೇನೆ ದೇವರು ಕಾಣಿಸ್ತಾರೆ. ಯಾಕದು ಅಂತ ಹೇಳಿದ್ರೆ ಈ ದೃಷ್ಟಿ ದೋಷ ಪರಿಹಾರ ಆಗ್ತಾರೆ. ಹಾಗಾದ್ರೆ ಮೈಲಿಗೆ ಇದರಿಂದ ನಮಗೆ ದೋಷ ಇದ್ದೇ ಇರುತ್ತೆ, ಯಾವುದರಿಂದ ದೋಷ ಇದ್ದೇ ಇರುತ್ತೆ. ಆದರೆ ಈ ಸ್ಮರಣೆಯನ್ನ ನಾವು ಮಾಡ್ತಾ ಹೋದರೆ ಆ ದೋಷ ಪರಿಹಾರ ಆಗ್ತಾ ಹೋಗುತ್ತೆ, ಗೊತ್ತಿಲ್ಲದೆ ಬಂದ ದೋಷಗಳೆಲ್ಲ ಪರಿಹಾರ ಆಗ್ತಾ ಹೋಗುತ್ತೆ ಅಂತ ಹೇಳಕ್ಕಾಗ. ಹಿಂದಿನ ಕಾಲ ಜ್ಞಾನಿಗಳೆಲ್ಲ ಇಂಥ ರೀತಿ ಚಿಂತನೆಯಿಂದಲೇನೆ ವಿಶೇಷವಾಗಿ ಸದಾ ಮಡಿಯಲ್ಲಿರ್ತಾ ಇದ್ರು. ಅವರ ಶಿಷ್ಯರು ಅವರು ಒಬ್ಬ ಜ್ಞಾನಿಗಳು ಊರಿಂದ ಹಾಗೆ ಇಳಿದ್ರು, ಶಿಷ್ಯನ ಮನೆಯಲ್ಲಿ ಶ್ರಾದ್ದ, ಊರಿಂದ ಇಳಿದಿದ್ದಾರೆ. ಅವಾಗೆಲ್ಲ ಕೋಟು ತರ ಹಾಕೊಂಡು ಪಂಚೆ ಉಟ್ಕೊಂಡು ಬರೋದು, ಕೋಟ್ ಹಾಕೊಂಡಿದ್ದಾರೆ, ಹಾಗೆ ಡೈರೆಕ್ಟ್ ಟ್ರೈನಿಂದ ಇಳಿದಿದ್ದಾರೆ. ಶಿಷ್ಯ ಶ್ರಾದ್ದ ಮಾಡುವ ಎದ್ದು ಬಂದು ಗುರುಗಳ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ಶ್ರಾದ್ದಕ್ಕೆ ಕೂತ. ಶ್ರಾದ್ದ ಮಾಡಿಸುವ ಆಚಾರ್ಯರಿಗೆ ಸಂಕಟ ಶುರುವಾಯಿತು. ನಿಮ್ಮನುಸಂಧಾನ ಏನಾಗ, ನೀವು ಈ ತರ ಮಾಡಿದ್ರೆ ಹೇಗೆ, ಆಚಾರಕ್ಕೂ ಧ್ವಂಸ ಮಾಡಿಬಿಟ್ರೆ ಹೇಗೆ, ನಿಮ್ ಗುರು ಇರ್ಬೋದಪ್ಪ, ತಾನು ಮಾಡ್ಕೊಂಡು ಬರಲಿ, ಬೇಕಾದ್ರೆ ಮುಟ್ಟು ಏನ್ ಬೇಕಾದ್ರೆ ಮಾಡು, ಬಂದವ್ರು ಹಾಗೆ ಮಾಡೋದು ತಪ್ಪಲ್ಲ, ಸಾಮಾನ್ಯ ರೀತಿಯಲ್ಲಿ ತಪ್ಪು, ಸಾಮಾನ್ಯ ರೀತಿಯಲ್ಲಿ ತಪ್ಪು. ಆದ್ರೆ ಶಿಷ್ಯ ಹೇಳ್ತಾ ಇದ್ದಾರೆ, ಅವರು ದೊಡ್ಡವರು ಈಗ ಬಂದಿದ್ದಾರೆ, ನನ್ನ ಅನುಸಂಧಾನ ಹೀಗಿದೆ, ನಿಮ್ಮ ಪಾಡಿ ನೀವು ಶ್ರಾದ್ದ ಮಾಡಿಸಿ ಹೋಗ್ಬಿಡಿ, ನಿಮಗೇನು ತೊಂದರೆ ಇಲ್ಲ. ಅವ್ರು ಮಡಿ ಇರುತ್ತೆ, ಅವ್ರು ಮತ್ತೆ ಸ್ನಾನ ಮಾಡ್ತಾರೆ, ಮಡಿಯಲ್ಲಿ ನೈವೇದ್ಯ ಆಗುತ್ತೆ, ನಿಮ್ಗ ಮಡಿಯಲ್ಲಿ ಊಟ ಆಗುತ್ತೆ, ನಿಮ್ ಚಿಂತೆ ಇಲ್ಲ. ಇನ್ನು ಶಾಖ ಧಾಕ ಆಗುತ್ತಾ, ಅದು ನನಗೆ ಸಂಬಂಧಪಟ್ಟದ್ದು, ನಿಮ್ಗೆ ಯಾಕೆ ಕೇಳಲಿಲ್ಲ, ಇಂಥ ಶ್ರಾದ್ದ ನಾನು ಮಾಡಿಸಲ್ಲ ಅಂತ. ಬಂದವರೇ ಗುರುಗಳೇ ಶ್ರಾದ್ದ ಮಾಡಿಸಿದ್ರು, ಎಲ್ಲ ಮುಗಿದ್ರು. ಅವರು ಹೋಗ್ತಾ ಹೋಗ್ತಾ ಅವಾಗೆಲ್ಲ ಮನೆಯಿಂದ ಪುರೋಹಿತರು ಅಂದ್ರೆ ತುಂಬಾ ದೂರ, ಎಲ್ಲೋ ಹಳ್ಳಿಗಳಲ್ಲಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಬರಬೇಕು. ಆ ಆಚಾರ ಸಿಟ್ಟಿಂದ ಹೊರಡ್ತಾರೆ. ಇಲ್ಲ ಅಷ್ಟೊಳಕ್ಕೆ ಶ್ರಾದ್ದ ಆಗಿ ಊಟ ಆಗಿ ಅವರ ಗುರುಗಳು ಊರಿಗೆ ಹೊರಟಿದ್ದಾರೆ. ಹೊರಡ್ತಾ ಶಿಷ್ಯನಿಗೆ ಹೇಳಿದ್ರು, ಮತ್ತು ಆಚಾರ ಬರ್ತಾರೆ, ಮೈ ತುಂಬಾ ಬಿಳಿಯಾಗಿರುತ್ತೆ, ನಾನು ಸ್ನಾನ ಮಾಡಿದ್ದೇನಲ್ಲ, ನೀರು ನಿಲ್ಲುವ ಕುಂಟೆ ಇದೆ, ಅದರಲ್ಲಿ ಒಂದು ವಾರ ಸ್ನಾನ ಮಾಡನು ಹೋಗುತ್ತೆ ಅಂತ ಹೇಳು, ನಾ ಬರ್ತೇನೆ ಅಂತ ಹೋಗ್ಬಿಟ್ಟು. ಈ ಆಚಾರ ಮನೆ ಹೋಗುವಷ್ಟೊತ್ತಿಗೆ ಮೈ ತುಂಬಾ ಬಿಳಿ ಬಿಳಿ ಬರಬೇಕಾದ್ರೆ ಒಂದ್ ದಿವಸದಲ್ಲಿ ಬರಲ್ಲ, ಒಂದು ಗಂಟೆಯಲ್ಲಿ ಬರಲ್ಲ, ಎರಡು ಗಂಟೆಯಲ್ಲಿ ಬರಲ್ಲ, ಚೂರು ಶುರು ಆಗಿ ಅದು ಮೈಯೆಲ್ಲ ಹಬ್ಬಲಿಕ್ಕೆ ಒಂದು 2 ವರ್ಷ 3 ವರ್ಷ ಬೇಕಾಗುತ್ತೆ. ಅಂತಹದ್ದು ಮನೆ ಹೋಗೋದ್ರೊಳಗೆ ಇಡೀ ಮೈ ಬಿಳಿ ಅಂದ್ರೆ ಭೀಕರ ಹೆದರಿಬಿಟ್ಟ. ಮತ್ತು ಬಂದ, ಏನೋ ತಪ್ಪಾಯಿತು ಅಂತ ಹೇಳಿ ಅಷ್ಟೊಕ್ಕ ಇವ್ರು ಕೂತ್ಕೊಂಡೇ ಇದ್ರು. ಯಾರು ಗುರುಗಳು ಊಟ ಮಾಡಿ ಹೋಗಿದ್ರು, ಶ್ರಾದ್ದ ಘಾತ ಆಗ್ಬಾರ್ದು ಅಂತ ಯಜಮಾನ ಹಾಗೆಯೇ ಕೂತ್ಕೊಂಡಿದ್ದ ಉಪವಾಸ. ಯಾಕೆ ಬಂದ ಬ್ರಾಹ್ಮಣ ಹೋಗ್ಬಿಟ್ನಲ್ಲ ಅಂತ. ಬ್ರಾಹ್ಮಣ ಬಂದು ಕೊಳ್ಳೇ ಮೊದಲು ಹೆದರಬೇಡಿ ಅಂತ ಹೇಳಿದ್ರು. ಅವ್ರ ಬಾಯಿಂದ ಇನ್ನ ಬರ್ತಾ ಇದೆ, ಬಿಡೀ ಅವತಾರದಿಂದ ಬಂದಿದ್ದಾರೆ, ಹೆದರಬೇಡಿ ಬನ್ನಿ, ನಿಮಗಾಗಿ ಕಾದಿದ್ದೇನೆ, ಗುರುಗಳು ಹೇಳಿದ್ದಾರೆ, ನಿಮ್ಮ ದೋಷ ಹೋಗುತ್ತಂತೆ. ಸಣ್ಣಗಾಯಿತು ಬ್ರಾಹ್ಮಣನಿಗೆ. ಬಂದು ಕೂತ್ಕೊಂಡ, ಊಟ ಮಾಡಿದ, ಆದ್ಮೇಲೆ ಹೇಳಿದ್ರು ಅಲ್ಲಿ ನಿತ್ಯವೂ ಸ್ನಾನ ಮಾಡಬೇಕಂತೆ, ಅಲ್ಲಿರೋ ಮೃತ್ತಿಕೆಯನ್ನ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ವಾರ ಮಾಡಿದ್ರು, ಮಾಡಿದ ಕೂಡಲೇ ಮೈಯಲ್ಲಿ ಒಂದು ಚೂರು ಬಿಳಿ ಇಲ್ಲದೆ ಎಲ್ಲ ಹೋಯ್ತು. ಇದ್ಯಾಕೆ ಹೇಳಿ ಬಂದೆ ಅಂದ್ರೆ, ದೊಡ್ಡವರೆಲ್ಲಾದರೂ ಹಾಗಿದ್ರೆ ಅವರ ಶಿಷ್ಯರವರ ಬಗ್ಗೆ ಎಂಥಾದ್ರು ನಡೀತಾ ಇದ್ರೆ ನಾವು ದುರುಸಾಗಿ ಮಾತಾಡೋದು ಬೇಡ ಅಂತ. ಇಷ್ಟೇ ನನ್ನ ತಾತ್ಪರ್ಯ. ನಾವು ಕೂಡ ಯಾರೋ ಬಂದಾಗ ಹೋಗಿ ಕಾಲು ಮುಟ್ಟು ನಮಸ್ಕಾರ ಮಾಡಿ ಮಾಡಬೇಕು ಅಂತ ನನ್ನ ತಾತ್ಪರ್ಯ ಅಲ್ಲ. ಆಚಾರ ಬರ್ತ ಮೊನ್ನೆ ಯಾರೋ ಕೇಳಿದ್ರು ಇದು, ಹೇಳಿ ಈ ವಿಷಯ ಹೇಳಿದಾಗ, ಹಾಗಾದ್ರೆ ನಾವು ಕೂಡ ನಮ್ಮ ಮನೆಗೆ ಆಚಾರ ಬಂದ್ರೆ ಶ್ರಾದ್ದ ಮಾಡೋದು ಎದ್ದು ಹೋಗಿ ನಮಸ್ಕಾರ ಮಾಡಿ ಬರೋದಾ ಅಂತ ಕೇಳಿದ್ರು. ನಾನು ಆ ವಿಷಯ ಹೇಳಿಲ್ಲ, ನಿಮ್ ಪಾಡಿ ನೀವು ಮಾಡಿ. ಯಾರಾದರೂ ಅವರವರ ಗುರುಗಳ ಬಗ್ಗೆ ಮಹಿಮೆ ಗೊತ್ತಿದ್ದು ಅವರೇನಾದ್ರೂ ಹಾಗ ನಡ್ಕೊಂಡ್ರೆ ಮಧ್ಯೆ ಒಗ್ಗರಣೆ ಕೊಡೋದು ಬೇಡ, ನಮ್ಮ ಪಾಡಿಗೆ ನಾವಿದ್ರೆ ಸಾಕು. ಇದು ನಮ್ಗೆ ಬಹಳ ಪ್ರವೃತ್ತಿ ಇರುತ್ತೆ. ಒಬ್ಬರನ್ನು ನೋಡಿದ ಕೂಡಲೇ ಇನ್ನೇನು ಪ್ರಪಂಚ ಎಲ್ಲ ಬಿದ್ದೋಯ್ತು ಎಂಬ ರೀತಿಯಲ್ಲಿ ಎಲ್ಲಾರನ್ನ ಅಂದು ಧೂಪಾರ್ತಿ ಮಂಗಳಾರ್ತಿ ಎಲ್ಲಾ ಮಾಡಿ ಬರ್ತಾ ಇರ್ತೀವಿ. ಆ ಪ್ರವೃತ್ತಿ ನಮ್ಮಲ್ಲಿ ಹೋಗ್ಬೇಕು ಅಂತ. ಅದೊಂದು ನಮ್ಮ ತಾತ್ಪರ್ಯ ಅಷ್ಟೇ, ಇನ್ನೇನಿಲ್ಲ. ನಾವೆಲ್ಲ ಅದೇ ತರ ಮಾಡಬೇಕು, ಎಲ್ಲ ಬಂದವರೆಲ್ಲ ಹಾಗೆ ಇರ್ತಾರೆ, ಹೀಗೆ ನಾನು ಹೇಳ್ತಾ ಇಲ್ಲ. ಆದರೆ ಆ ಚಿಂತನೆ ಇರತಕ್ಕಂತಹ ಮಹಾತ್ಮರು ಸಿಗೋದೇ ಕಷ್ಟ. ಅಂಥವ್ರು ಸಿಕ್ಕಾಗ ಅವರವರ ಶಿಷ್ಯರಿಗೆ ಅದು ಗುರುತಾದಾಗ ಅವರು ಹಾಗೆ ನಡ್ಕೊಳ್ತಾ ಇರ್ತಾರೆ. ನಾವವರ ಬಗ್ಗೆ ನಾವು ಕೂಡ ನಡ್ಕೊಳ್ಳದಿದ್ರೂ ಕೂಡ ನಮ್ಮ ಪಾಡಿಗೆ ನಾವಿದ್ದು ಸರಿಯಪ್ಪ ಅಂತ ನಮಸ್ಕಾರ ಮಾಡಿಕೊಂಡು ಹೋದರೆ ಬಹಳ ಉತ್ತಮ. ಯಾಕಂದ್ರೆ ನಮ್ಮಲ್ಲಿ ಪ್ರವೃತ್ತಿ ಬಹಳ ಇರುತ್ತೆ. ಯಾರ್ಯಾರನ್ನು ನಾವು ಅನ್ನೋದರಲ್ಲಿ ಬಹಳ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ಯಾರು ದುರ್ಯೋಧನ ಒಳಗೆ ಕೂತಿರ್ತಾನಲ್ಲ, ಸುಮ್ಮನೆ ಕೂಡ್ಸಲ್ಲ, ಏನೋ ಒಂದು ಮಾತಾಡಿಸ್ತಾ ಇರ್ತಾನೆ. ಆದ ಕಾರಣ ನಾವು ಆ ರೀತಿ ಮಾಡದೆ ಇರು ಸರಿ. ಮುಂದೆ ಪದ್ಮನಾಭನು ಪಾಣಿಯೊಳಗಿಹ ವದನದಲ್ಲಿ ಋಷಿಕೇಶ ನಾಸಿಕ ಸದನದಲ್ಲಿ ಶ್ರೀಧರನು ಇಪ್ಪಯೋಳಿಪ್ಪ ವಾಮನನು ವಿಧಿತ ತ್ರಿವಿಕ್ರಮನು ನೇತ್ರದಿ ಮಧುಹ ಸ್ವದೇಶದೊಳಗಿಹ ಕರ್ಣದಲೀಪ್ಪನು ವಿಷ್ಣು ನಾಮಕ ಶ್ರವಣನೆಂದನಿಸಿ. ಇಲ್ಲ, ಇದು ಸರಿ ಇಲ್ಲ. ಇದೆ ಸರ್, ಸರಿ ಮಾಡ್ಕೊಂಡು ನಾನು ಬರೆಸ್ತೇನೆ, ಬರೆಸಿ ಕಾಲ ಮಾಡ್ಕೊಂಡು. ಇವಾಗ ಏನ್ ಹೇಳಲಿಕ್ಕೆ ಹೋಗಿದ್ದಾರೆ ಅಂದ್ರೆ, ನಮ್ಮ ಸ್ಥೂಲ ದೇಹದಲ್ಲಿ 24 ತತ್ವಗಳು, 24 ತತ್ವಗಳಲ್ಲಿ ಭಗವದ್ ರೂಪಗಳನ್ನ ವಿಶೇಷವಾಗಿ ನಾವು ಚಿಂತನೆ ಮಾಡುವ ಕ್ರಮದಿಂದ ಹೇಳ್ತಾ ಇದ್ದಾರೆ. ಕೇಶವಾದಿ ರೂಪಗಳೆಲ್ಲ ಇವೆ, ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂದಾಗ ನೀವಂತೂ ಮಾಮೂಲಾಗಿ 3 ಸಲ ನೀರು ಕುಡಿದು 1 ಸಲ ಕೈ ತೊಳೆದು ಗೋವಿಂದ ಅನ್ಬಿಡ್ತೀರಾ. ನಾವು ಅದೊಂದು ಸ್ವಲ್ಪ ಅಭ್ಯಾಸ, ಹೀಗ್ 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 ಅಲ್ಲಿ ಏಕನ್ ಯಾಕನ್ಬೇಕೋ ಗೊತ್ತಿಲ್ಲ, ಏನನ್ ಬೇಕೋ ಗೊತ್ತಿಲ್ಲ, ಅಲ್ಲಲ್ಲಿ ಮುಟ್ಟಬೇಕು ಅಂತ ಗೊತ್ತಷ್ಟೇ, ಯಾಕೆ ಮುಟ್ಟಬೇಕು ಅಂತ ಗೊತ್ತೇ ಇಲ್ಲ. ಮುಟ್ಟಿದ್ರೆ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಮುಟ್ಟಬೇಕು, ಅವ್ರು ಮುಟ್ಟಿದ್ರು ನಾವು ಅಷ್ಟಾರು ಮುಟ್ಟದ್ರಲ್ಲಪ್ಪ ಸಾಕು ಅಂದ್ರೆ ನಾವು ತೃಪ್ತಿಯಾಗಿ ಹೋಗ್ತೇವೆ. ತಾತ್ಪರ್ಯ ಏನು ಅಂದ್ರೆ, ಆಯಾ ತತ್ವಗಳನ್ನ ನಮ್ಮ ಶರೀರದಲ್ಲಿ ಚಿಂತನೆ ಮಾಡಬೇಕು. ಹಾಗಾದ್ರೆ ಈ ತತ್ವಗಳನ್ನ ಚಿಂತನೆ ಮಾಡಬೇಕಾದ್ರೆ ಇಲ್ಲಿ 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 ಯಾಕೆ ಮುಟ್ಟೋದು ಅಂದ್ರೆ, ಆಯಾ ತತ್ವಗಳ ಸೂಕ್ಷ್ಮ ಭಾಗಗಳು ಅಲ್ಲಲ್ಲಿ ಎಲ್ಲೆಲ್ಲಿ ಕೊಟ್ಟಿರ್ತಾರಲ್ಲ ಅಲ್ಲಿರುತ್ತೆ. ಅದಕ್ಕೆ ಸ್ಪರ್ಶ ಮಾಡಿದ್ರೆ ತತ್ವ ಸ್ಪರ್ಶ ಮಾಡಿದಂತಾಗುತ್ತೆ. ಯದ್ಯಪಿ ನಮ್ಮಲ್ಲಿ ಅವ್ಯಕ್ತ ತತ್ವ ಅಲ್ಲಿರುತ್ತೆ, ಒಳ ಮುಟ್ಲಿಕ್ಕಾಗುತ್ತಾ ಕೈಯಿಂದ ಆಗಲ್ಲ, ಆದರೆ ಅದಕ್ಕೆ ಸಂಬಂಧಪಟ್ಟ ನಾಡಿಗಳೆಲ್ಲ ವ್ಯಾಪಿಸಿರುತ್ತೆ, ಅದರ ತುದಿಗಳು ಒಂದೊಂದು ಕಡೆ ಬಂದಿರುತ್ತೆ. ಅದಕ್ಕೆ ಅಂಗುಷ್ಟಾಭ್ಯಾಮ್ ನಮಃ ಅಂದಾಗ ಇಲ್ಲಿ ಯಾಕನ್ಬೇಕು, ಇಲ್ಲಿ ಯಾಕನ್ಬೇಕು ಅಂದ್ರೆ ಆಯಾ ಇಂದ್ರಿಯಗಳಿಗೆ, ಆಯಾ ಇಂದ್ರಿಯಗಳಿಗೆ ಸಂಬಂಧಪಟ್ಟ ನಾಡಿಗಳು ಇಂದ್ರಿಯಗಳಿಗೆ ಪ್ರೇರಕ. ಆ ನಾಡಿಗಳೇ ಮತ್ತು ಇಲ್ಲಿ ನಿಂತಿರುತ್ತೆ, ಇಲ್ಲಂದ್ರೆ ಸಾಕು ಅಲ್ಲಿ ಹೋಗುತ್ತೆ. ಅಲ್ಲಿರೋ ಭಗವದ್ ರೂಪವನ್ನ ಸ್ಪರ್ಶ ಮಾಡಿದಷ್ಟು ಫಲ ಬರುತ್ತೆ, ಆ ಭಗವಂತನ ಸನ್ನಿಧಾನ ಜಾಸ್ತಿ ಆಗುತ್ತೆ. ಅದನ್ನೇ ತತ್ವನ್ಯಾಸ ಮಾತೃಕಾನ್ಯಾಸ ಅದು ಹೇಳುತ್ತಾರೆ. ಈ ತತ್ವನ್ಯಾಸ ಮಾತೃಕಾನ್ಯಾಸ ಕ್ರಮದಿಂದ 24 ರೂಪಗಳನ್ನ ನಮ್ಮ ಶರೀರದಲ್ಲಿ ಚಿಂತನೆ ಮಾಡುವ ಕ್ರಮವನ್ನು ಹೇಳುತ್ತಾರೆ. ಯಾಕೆ ಚಿಂತನೆ ಮಾಡಬೇಕು ಅಂದ್ರೆ, ಇದು ಉತ್ತರ ಕೊಟ್ಟಿದ್ದೆ, ನಮ್ಮ ಶರೀರದಲ್ಲಿರುವ ಭಗವದ್ ರೂಪಗಳನ್ನ ನಿತ್ಯವೂ ಕೂಡ ಆಯಾ ತತ್ವದಲ್ಲಿರುವ ದೇವರ ರೂಪಗಳನ್ನ ಮನಸ್ಸಿನಿಂದ ಮುಟ್ಟಿ ಮುಟ್ಟಿ ಚಿಂತನೆ ಮಾಡಿ, ಚಿಂತನೆ ಮಾಡೋ ಕಾಲಕ್ಕೆ ಏನಂತ ಚಿಂತನೆ, ಇಲ್ಲಿ ಇವನಿದ್ದಾನೆ ಅಲ್ಲಿ ಇವನಿದ್ದಾನೆ ಅಂತ ಅಷ್ಟೇ ಅಲ್ಲ, ಸ್ವಾಮಿ ಇದ್ದೀಯ ನನ್ನೊಳಗೂ ಇದ್ದೀಯ, ಯಾರಲ್ಲೋ ಇದ್ದೀಯ, ಯಾರಲ್ಲಿಲ್ಲ. ಪಾಕಿಸ್ತಾನ ಆಗಿದ್ದವರು ಕೂಡ 24 ತತ್ವಗಳು ಮೈತುಂಬಿವೆ, ಅಲ್ಲೂ ದೇವರೇ ಇದ್ದಾರೆ. ಎರಡಲ್ಲೂ ಒಂದೇ ಬೇಡ ಸ್ವಾಮಿ, ನನ್ನಲ್ಲಿ ನಿನ್ನ ಸನ್ನಿಧಾನ ಜಾಸ್ತಿ ಆಗಲಿ, ನಿನ್ನ 24 ರೂಪಗಳ ಸನ್ನಿಧಾನ ಜಾಸ್ತಿ ಆಗಲಿ, 24 ತತ್ವಗಳಲ್ಲಿರುವ ದೈತ್ಯರನ್ನ ಸದೆಬಡದು ತತ್ವಾಭಿಮಾನಿ ದೇವತೆಗಳಿಗೆ ಬಲ ಕೊಟ್ಟು ನನ್ನ ವಿಶೇಷ ಸಾಧನೆ ಮಾಡಿಸುವ ರೂಪಗಳಿವು. ಅದಕ್ಕೆ ನಿನ್ನನ್ನ ಸ್ಮರಣೆ ಮಾಡುತ್ತಾ ಇದ್ದೇನೆ, ನಿನ್ನ ಸನ್ನಿಧಾನ ಜಾಸ್ತಿ ಮಾಡು, ಇದು ತಾತ್ಪರ್ಯ. ಕೇಶವಾಯ ನಮಃ ಅಂದಾಗ ಅರ್ಥ ನಿನ್ನ ಸನ್ನಿಧಾನ ಜಾಸ್ತಿ ಮಾಡು, ನಮಸ್ಕಾರ ಹರಿಯೇ ಅಂತ ಇಷ್ಟು ಅಪ್ಲಿಕೇಶನ್ ಒಳಗೆ ಕೂತಿರುತ್ತೆ. ಆ ತರ ಯಾರು ಆಚಮನ ಮೊದಲುಕೊಂಡು ಪ್ರತಿಯೊಂದು ಕೆಲಸದಲ್ಲಿ 24 ತತ್ವಗಳಲ್ಲಿರುವ ಭಗವದ್ ರೂಪಗಳನ್ನ ಸದಾ ಸ್ಮರಣೆ ಮಾಡುತ್ತಾ ಬರ್ತಾರೆ, ಎಷ್ಟು ಸಲ ಮುಟ್ಟಬೇಕು, ಎಷ್ಟು ಸಲ ಚಿಂತನೆ ಮಾಡಬೇಕು, ಎಷ್ಟು ಸಲ ಆಚರಣೆ ಮಾಡ್ತೀರೋ ಅಷ್ಟು ಸಲ ಮಾಡಿ, ಆಚರಣೆ ಎಷ್ಟು ಸಲ ಮಾಡಬೇಕು, ತುಂಬಾ ಸಲ ಬರುತ್ತೆ ಹೌದಾ. ಸ್ನಾನಕ್ಕೆ ಆಚಮನ, ಗುರುಮಂತ್ರಕ್ಕೆ ಮೊದಲು ಆಚಮನ ಹೌದಾ, ಕೃಷ್ಣ ಮಂತ್ರಕ್ಕೆ ಆಚಮನ ನಂತರ, ಮತ್ತು ಊಟಕ್ಕೆ ಆಚಮನ, ಊಟ ಆದ ಮೇಲೆ ಆಚಮನ, ಊಟ ಆದ್ಮೇಲೆ 4 ಸಲ ಆಚಮನ, ಊಟಕ್ಕೆ ಮೊದಲು ಒಂದ್ಸಲ ಆಚಮನ, ಕೃಷ್ಣಾರ್ಪಣ ಬಿಟ್ಟ ಮೇಲೆ 2 ಸಲ ಆಚಮನ, ಪ್ರತಿಯೊಂದು ಸಲ ಕೃಷ್ಣಾರ್ಪಣ ಬಿಟ್ಟ ಮೇಲೆ 2 ಸಲ ಆಚಮನ, ಮತ್ತು ಏನೇನು ಕರ್ಮ ಮಾಡಿದ್ರು ಕೃಷ್ಣಾರ್ಪಣ ಬಿಟ್ಟರು ಕೂಡ ಮೊದಲ ಆಚಮನ ನಂತರ ಆಚಮನ ಕಂಪಲ್ಸರಿ ಮಾಡ್ತಾನೇ ಬರ್ಬೇಕು ಎಲ್ಲಾ ಕರ್ಮಗಳಲ್ಲೂ. ಈ ತರ ಆಚಮನ 2 ಸಲ ಆಗುತ್ತೆ, ತುಂಬಾ ಸಲ ಆಗುತ್ತೆ. ಆ ತರ ಭಗವಂತನ ವಿಶೇಷ ಸ್ಮರಣೆ ಅಲ್ಲದೆ ಸಹಜವಾಗಿ ಅಲ್ಲಲ್ಲಿ ಅಲ್ಲಲ್ಲಿರೋ ಭಗವದ್ ರೂಪವನ್ನ ಆಚಮನಾದ್ರೂ ಮಾಡೋ ಕಾಲಕ್ಕೆ ಸ್ಮರಣೆ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಅಂತ 2 ಸಲ ಆಚಮನ ಇಟ್ಟದ್ದು. ಆದ ಮೇಲೆ ನಮಗೆ ಅಭ್ಯಾಸ ಆಗಿ ನಮಗೆ ಗೊತ್ತಿಲ್ಲದೇನೆ ಒಂದು ರೌಂಡ್ ದಿನಾಗ್ಲೂ ಸದಾ ಹತ್ತಾ ಹೋಗ್ತಾ ಇದ್ರೆ ಆ ರೂಪಗಳ ಸನ್ನಿಧಾನ ಜಾಸ್ತಿ ಆಗ್ತಾ 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 ಬರುತ್ತೆ. ಆಯಾ ಇಂದ್ರಿಯಗಳಿಂದ ವ್ಯಾಪಾರ ವಿಶೇಷವಾಗಿ ಆಗ್ತಾ ಬರುತ್ತೆ. ನಮಗೆ ಗೊತ್ತಿಲ್ಲದೇನೆ ಭಗವಂತನ ಚಿಂತನೆ ಅದ್ಭುತವಾಗಿ ಮೂಡಿ ಬರ್ತಾ ಬರುತ್ತೆ. ದೇವರ ಬಗ್ಗೆ ಸ್ನೇಹ ಅಂಟು ನಮಗೆ ಗೊತ್ತಿಲ್ಲದೇನೆ ಒಳಗೆ ತುಂಬಾ ಮೂಡ್ತಾ ಬರುತ್ತೆ. ಇದು ಇದರ ಪ್ರಧಾನ ಉದ್ದೇಶ. ಆ ಉದ್ದೇಶ ಇಟ್ಟುಕೊಂಡು ಭಗವಂತನ 24 ರೂಪಗಳ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ. Thank you. ಎರಡು ಗಂಟೆಗೆ ಮಾಮೂಲಾಗಿ ಏಕಾದಶಿ ಇವತ್ತು ಲಕ್ಷ್ಮಿಯವರ ಮನೆಯಲ್ಲಿ ಸುಳಾದಿಗಳ ಪ್ರವಚನ ತೀರ್ಥ ಕ್ಷೇತ್ರ ಸುಳಾದಿಗಳು ಇವತ್ತು ಕೊನೆ ಮಾಡಿ ಮತ್ತು ಬರೀ ಏಕಾದಶಿನ ಬೇರೆ ಹೇಳ್ತೇನೆ. ಇವತ್ತು ಅಲ್ಲಿರುತ್ತೆ, ಎರಡರಿಂದ ಮೂರು ಅಲ್ಲೇ ಇರುತ್ತೆ. ನಂತರ ಮೂರುವರೆಯಿಂದ ನಾಲ್ಕೂವರೆವರೆಗೂ ನಿಮ್ಗೆ ಬರ್ಲಿಕ್ಕಾಗಲ್ಲೇನೋ, ಪರಿಗಿಯವರ ಮನೆಯಲ್ಲಿ ಷೋಡಶಿ ಮುಕ್ತಾಯ ಆಗುತ್ತೆ. ಅದೇ ಇಲ್ಲಿ ಮತ್ತು ಭಾಗವತ ಆಶ್ರಮ, ಸುಂದರರಾಯರ ಮನೆ ಮತ್ತು ಗಿರಿನಗರಾಯರ ಮಠ ಮೂರು ಕಡೆ. ಒಂದನೇ ತಾರೀಕಿಂದ ಸ್ವಲ್ಪ ವ್ಯತ್ಯಾಸಗಳೆಲ್ಲ ಇವೆ. ಯಾರು ಎಲ್ಲಿಗೆ ಬರ್ಲಿಕ್ಕಾಗುತ್ತೋ ಅಲ್ಲಿಗೆ ಬರಬಹುದು. ಒಂದನೇ ತಾರೀಕಿಂದ ಬೆಳಿಗ್ಗೆ ಹತ್ತರಿಂದ ಹನ್ನೊಂದು, ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಎರಡು ಕಡೆ ನಡೆಯುತ್ತೆ. ಅಂದ್ರೆ ಮೊದಲು ಹದಿನೈದು ದಿವಸ ಡಿ ಬ್ಲಾಕ್ ಇವರು ಬದರಿ ಹೊಂದಿದ್ದಾರೆ ರಾಯರ ಮಠದ ಹತ್ರ, ಅವರ ಮನೆಯಲ್ಲಿ ಹದಿನೈದು ದಿವಸ ನಡೆಯುತ್ತೆ. ಒಂದು ರುಕ್ಮಿಣಿ ಶಿವಜಯ, ಇನ್ನೊಂದು ಸುಳಾದಿಗಳು. ಮಿಕ್ಕ ಹದಿನೈದು ದಿವಸ ಪರಿಗೆಯವರ ಮನೆಯಲ್ಲಿ ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ನಡೆಯುತ್ತೆ, ವಿಶೇಷವಾಗಿ ನಡೆಯುತ್ತೆ. ಅದಾದ ಮೇಲೆ ಹನ್ನೊಂದುವರೆಯಿಂದ ಹನ್ನೆರಡುವರೆ ತನಕ ಇಲ್ಲಂತೂ ಇದ್ದೇ ಇರುತ್ತೆ. ಅದಲ್ಲದೆ ಸಂಜೆ ನಾಲ್ಕರಿಂದ ಐದು ಇಡೀ ತಿಂಗಳು ಕಂಟಿನ್ಯೂಸ್ ಇದೇ ತರ ಕಂಟಿನ್ಯೂಸ್ ಸ್ಲಾಟ್ ಎಲ್ಲಿರುತ್ತೆ ಅಂದ್ರೆ ಬ್ರಹ್ಮಣ್ಯಾಚಾರ ಮನೆಯಲ್ಲಿ ಕಂಟಿನ್ಯೂಸ್ ಇರುತ್ತೆ. ಇಡೀ ತಿಂಗಳು ಎಷ್ಟು ಕಾಲ ಇರುತ್ತೋ ಅಷ್ಟು ಕಾಲ ನಡೆಯುತ್ತೆ ಅಲ್ಲಿ ಸ್ವಾಮಿ ಸಂಕಲ್ಪ. ಅಲ್ಲಿ ಮಕಸುಳಾದಿ ಅರ್ಧ, ನಾಲ್ಕರಿಂದ ಐದು ಮಕಸುಳಾದಿ ಅರ್ಧ ಆಗಿದೆ ಅನ್ನ ಅರ್ಧ ಮತ್ತು ಕಂಟಿನ್ಯೂ ಮಾಡುತ್ತೆ ಅಲ್ಲಿ ಮಕಸುಳಾದಿ. ನಂತರ ಅಲ್ಲಿ ಅಧ್ಯಾತ್ಮ ರಸರಂಜನಿ, ಷೋಡಶಿ, ಚತುರ್ದಶಿ ಎಲ್ಲವೂ ಪುನಃ ನಡೆಯುತ್ತೆ. ಅದಾದ್ಮೇಲೆ ಮತ್ತೊಂದು ಸುಳಾದಿಗಳು ಪ್ರಾರಂಭ ಆಗುತ್ತೆ. ಸುಳಾದಿಗಳು ಬೇಕಂದವರು ಬೆಳಿಗ್ಗೆ ಮತ್ತು ಬರಬಹುದು. ಅದಲ್ಲದೆ ನಮ್ಮ ಹಿಂದೆ ಇದ್ದಾರಲ್ಲ ಪದ್ಮಾ ಅವರು, ಅವರ ಮನೆಯಲ್ಲಿ ಮಧ್ಯಾಹ್ನ ಒಂದನೇ ತಾರೀಕಿಂದ ಏಳನೇ ತಾರೀಕುವರೆಗೂ ಎರಡೂವರೆಯಿಂದ ಮೂರುವರೆವರೆಗೂ ಅವರ ಮನೆಯಲ್ಲಿ ನಡೆಯುತ್ತೆ ಸುಳಾದಿಗಳು. ಏನಮ್ಮ ಸುಳಾದಿ ಬೇಕಾ, ಯಾವ್ದು ಬೇಕು ನಿಮಗೆ? ಹಾಗಲ್ಲ, ನಿಮ್ಗೆ ಯಾವ್ದು ಬೇಕು ಅದು ಹೇಳ್ತೇನೆ. ನೀನು ವಿಷ್ಣು ಸಹಸ್ರನಾಮ ಅಂದ್ರಲ್ಲ ಅದು ಬೇಕು ಅಂತ ಹೇಳಿದ್ರು ನಿಮ್ಗೆ. ಗಲಾಟೆ ಮಾಡಿದ್ರ ಕೇಳಲಿಕ್ಕೆ ನಿಮ್ಮಿಷ್ಟ ಅಲ್ಲ, ನೀವು ಏನ್ ಹೇಳಬೇಕು ಅಂದ್ರೆ ಹೇಳ್ತೇನೆ. ಸಬ್ಜೆಕ್ಟ್ ನಿಮ್ ಬಿಟ್ಟ ಸುಳಾದಿಗಳು ಮತ್ತೆ ಅಲ್ಲಿ ಆಗತ್ತಲ್ಲ, ಅಲ್ಲಿ ಬರಲ್ಲ ಯಾರು? ಅಲ್ಲಿ ವಿದ್ಯಾಪೀಠದ ಹತ್ರ ಬ್ರಹ್ಮಣಾಚಾರ ಮನೆ, ಬ್ರಹ್ಮಣಾಚಾರ ಹೋದಪ್ಪ ಅಂದ್ಕೊಂಡೆ ಬರ್ಬೋದು, ತುಂಬಾ ದೂರ ಆಗತ್ತ. ಸರಿ ಸರಿ, ಹಾಗ ಆಗ್ಬೋದು.